ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ண ஜான சரணசே உத்துங்க வாக்தரங்காய மத்ம துக்தாப்தயே நம. குருமகில குணஜம் சத்குணைகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்பூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராட்சிதானந்த லீலா கோபால பாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதாம் கஷ்டஹத்ரோன்னஹ வித்யாமான்யான் முனீன் நம. வாதிராஜ பதத்வந்த வாரிஜாசக்த மானசான் விஸ்வப்ரிய குருன் வந்தே வந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்த பிரசாதத சர்வே காமா பவந்தேவா சுபதோ பிம்ப சந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் ஸ்வாம் ரகு பிரேம தீர்த்தம் வந்தேக்யபீஷ்டதம். அஜ்ஞான திமிரச்சேதம் புத்தி சம்பத் பதாயகம் விஜ்ஞான விமலம் சாந்தம் விஜயாக்ய குரும் பஜே ஸ்ரீ குருப்யோ நம. ஹரி ஓம். சதுர்தசியல்லி ஜீவஹோம பிரகரண, அதரல்லி மூறு அக்னிகட பரிச்சய ஆயிது. முதலனைய அக்னி ஸ்வர்கலோகாக்னி, எரடனைய அக்னி மேகவிம்ப அக்னி, மூரனைய அக்னி பூமி, பூமி எம்ப அக்னி. ஸ்வர்கலோகாக்னியல்லி நாராயண, மேகாக்னியல்லி வாசுதேவ, ಭೂಮಿ ಎಂಬ ಪೃಥ್ವಿ ಎಂಬ ಅಗ್ನಿಯಲ್ಲಿ ಸಂಕರ್ಷಣ, ಇಷ್ಟು ಜನ ಇದ್ದಾರೆ. ನಂತರ ನಾಲ್ಕನೆಯ ಅಗ್ನಿಗೆ ಹೋಮ ಮಾಡುತ್ತಾ ಇದ್ದಾರೆ. ಏವಂ ಪ್ರದ್ಯುಮ್ನಾಖ್ಯೆ ಚತುರ್ಥಾಜ್ಞವು ಹುತ್ವ ರೇತೋದ್ವಾರ ಪಂಚಮಾಜ್ಞವು. ಇಲ್ಲಿ ಮೂರು ಅಗ್ನಿಗಳಾದ ಮೇಲೆ ನಾಲ್ಕನೇ ಅಗ್ನಿಗೆ ಬರಬೇಕು. ಯಾವ ಅಗ್ನಿ ಅಂದರೆ ಚಿಂತನೆ ಮಾಡುವುದಾದರೂ ನಾವು ನಾವು ಹೇಗೆ ಬಂದು ಮೊದಲು ಸ್ವರ್ಗ, ಸ್ವರ್ಗದಿಂದ ಆಕಾಶ ಅಂದರೆ ಮೇಘ, ಮೇಘದಿಂದ ಮಳೆ ಮೂಲಕ ಭೂಮಿ, ಭೂಮಿಯಿಂದ ತಂದೆಯ ಹೊಟ್ಟೆಗೆ ಹೋದದ್ದು, ತಂದೆಯ ಹೊಟ್ಟೆಗೆ, ತಂದೆ ಹೊಟ್ಟೆಯಿಂದ ತಾಯಿ ಹೊಟ್ಟೆಗೆ ಬಂದದ್ದು, ನಮ್ಮ ತಾಯಿ ಹೊಟ್ಟೆಗೆ ಬಂದದ್ದು. ಒಟ್ಟಾರೆ ನಮ್ಮ ತಂದೆ ಒಂದು ಅಗ್ನಿ, ನಮ್ಮ ತಾಯಿ ಒಂದು ಅಗ್ನಿ. ತಂದೆಯಲ್ಲಿ ಅಗ್ನಿಯ ಚಿಂತನೆ ಏವಂ ಸಂಕರ್ಷಣಾಗ್ನೇ ಸಂಕರ್ಷಣಾಖ್ಯೆ ತೃತೀಯಾಗ್ನವು ಹುತ್ವ ಅನ್ನದ್ವಾರ ಚತುರ್ಥಾಗ್ನವು ಜಿಹ್ವತಿ. ಮಳೆ ಮೂಲಕ ಭೂಮಿಗೆ ಬಂದಂತಹ ಜೀವ ಬೆಳೆ ಮೂಲಕ ಬೆಳೆಯಲ್ಲಿ ಆ ಧಾನ್ಯದಲ್ಲಿ ಸೇರಿರ್ತಾನೆ. ಆ ಅನ್ನದ ಮೂಲಕ ದೇವತೆಗಳು ಜೀವನನ್ನು ತಂದೆ ಎಂಬ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ ಊಟದ ಮೂಲಕ, ಅದನ್ನೇ ಹೇಳ್ತಾ ಇದ್ದಾರೆ. ಈ ನಾಲ್ಕನೇ ಅಗ್ನಿ ಹೆಸರೇನು ಅಂದರೆ ಪುರುಷ. ಪುರುಷ ಅಂದರೆ ಯಾರೋ ಪುರುಷ ಅಲ್ಲ, ನಮ್ಮ ತಂದೆ. ನಿತ್ಯವೂ ನಾವು ಚಿಂತನೆ ಮಾಡಬೇಕಾಗಿದ್ದು ನಮ್ಮ ತಂದೆಯಲ್ಲಿ. ಅದಕ್ಕೆ ಹೇಳ್ತಾರೆ ಪುರುಷನೇ ಪ್ರಥಮ ಅಗ್ನಿ. ಪುರುಷನೊಳಗಿರತಕ್ಕ ಭಗವದ್ ರೂಪ ಯಾವುದು? ಅಗ್ನಿಯಾಗಿ ನಿಂತದ್ದು. ನೋಡಿ ಕ್ರಮ ಪ್ರಕಾರ ಯಾವುದು ಬರಬೇಕು? ಹೌದಾ, ನಾರಾಯಣ ಆಯಿತು, ವಾಸುದೇವ ಆಯಿತು, ಸಂಕರ್ಷಣ ಆಯಿತು, ಪ್ರದ್ಯುಮ್ನ. ಹೌದಾ, ಈ ಪ್ರದ್ಯುಮ್ನಿಂದ ಹುಟ್ಟಿದ ಐದು ರೂಪಗಳು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಹೇಗೆ, ಏನೇನು ಹೆಸರು ಇದಕ್ಕೆ? ಪ್ರದ್ಯುಮ್ನ ನಾರಾಯಣ, ಪ್ರದ್ಯುಮ್ನ ವಾಸುದೇವ, ಪ್ರದ್ಯುಮ್ನ ಸಂಕರ್ಷಣ, ಪ್ರದ್ಯುಮ್ನ ಪ್ರದ್ಯುಮ್ನ, ಪ್ರದ್ಯುಮ್ನ ಅನಿರುದ್ಧ ಅಂತ ಐದು ರೂಪಗಳಿಂದಿದೆ. ಆ ಐದು ರೂಪಗಳು ಎಲ್ಲೆಲ್ಲಿವೆ ಅಂತ ಹೇಳ್ತಾ ಇದ್ದಾರೆ. ಈ ಪುರುಷನೊಳಗಿರತಕ್ಕಂಥ ಅಗ್ನಿ ಯಾರು? ಪ್ರದ್ಯುಮ್ನ. ಈ ಪುರುಷನೊಳಗಿರುವ ದೇವರಿಗೆ ಹೆಸರು ಪುರುಷ. ದೇವರಿಗೆ ಪುರುಷ ಅಂತ ಯಾಕ್ಷಸರು ಹೇಳ್ತಾರೆ. ಪುರುತ್ವಾತ್ ಪೂರ್ಣತ್ವಾತ್ ಪುರುಷನಾಮ. ನಮ್ಮೊಳಗೆ ಭಗವಂತ ಇದ್ದಾನೆ. ಹೇಗಿದ್ದಾನೆ? ಪೂರ್ಣನಾಗಿದ್ದಾನೆ. ಪೂರ್ಣನಾದ್ದರಿಂದ ದೇವರಿಗೆ ಪುರುಷ ಅಂತ ಹೆಸರು. ಪೂರ್ಣ ಅಂದರೆ ಅವನಿಗೆ ಯಾವ ರೀತಿಯಾದ ಕೊರತೆ ಇಲ್ಲ, ಸುಖದ ಕೊರತೆ ಇಲ್ಲ, ಯಾವುದರ ಕೊರತೆ ಇಲ್ಲ, ಪೂರ್ಣನಾಗಿದ್ದಾನೆ. ಅದಕ್ಕೆ ದೇವರನ್ನು ಪುರುಷ ಅಂದರು. ಅಷ್ಟೇ ಅಲ್ಲ, ದೊಡ್ಡವ, ಎಲ್ಲರಿಗಿಂತ ದೊಡ್ಡವ, ಪೂರ್ಣನಾಗಿದ್ದಾನೆ, ಅದಕ್ಕೆ ದೇವರಿಗೆ ಪುರುಷ ಅಂತ ಹೆಸರು. ಈ ಅಗ್ನಿಯಿಂದ ಹುಟ್ಟಿದ ಮೊದಲನೆಯ ರೂಪ ಯಾವುದು? ಪ್ರದ್ಯುಮ್ನ ನಾರಾಯಣ. ಹೌದಾ? ಐದು ರೂಪಗಳು ಪಟ್ಟಿ ನೋಡಿದರೆ ಪ್ರದ್ಯುಮ್ನ ನಾರಾಯಣ, ಪ್ರದ್ಯುಮ್ನ ವಾಸುದೇವ, ಪ್ರದ್ಯುಮ್ನ ಸಂಕರ್ಷಣ, ಪ್ರದ್ಯುಮ್ನ 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 ಅನಿರುದ್ಧ. ಹೌದಾ? ಯಾಕೆ ಅಲ್ಲಿ ಅವರು ತುಂಬ ದೂರ ಕೂತಿದ್ದಾರೆ ಮತ್ತು ಉತ್ತರ ಕೊಡಬೇಕು ಅಂದ್ರೆ ಕೃಷ್ಣದೇವರಾಯ ಹಾಗೆ ಇದ್ದಂತೆ. ವ್ಯಾಸರಾಜರಂತ ಮಹಾನುಭಾವರೆಲ್ಲ ಗೆಜ್ಜೆ ಕಟ್ಟಿ ಕುಡಿಯುತ್ತಾ ಇದ್ರೆ ಡಿಗ್ನಿಫೈಡ್ ಆಗಿ ನಿಂತಿದ್ದ. ನಾನು ಮಹಾರಾಜ, ಡಿಗ್ನಿಫೈಡ್ ಆಗಿರಬೇಕು, ದೂರದಲ್ಲಿರಬೇಕು, ಇವರೆಲ್ಲ ಕುಣಿಲಿ ಅಂತ ಅವಾಗ ಹಾಡು ಹೇಳಿದರು. ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ, ನೀಚವೇನೋ ನಮ್ಮ ಅಚ್ಯುತನೋ ಅದಾಗ ಮೆಚ್ಚಿಕೊಟ್ಟರೆ ಅಚ್ಯುತ ಪದವಿ ನಿನ್ನ ಪದವಿ ಅಂತದ್ದು ಜುಜ್ಬಿ. ಇವತ್ತು ರಾಜನಾಗಿರ್ತೀಯ, ನಾಳೆ ಇನ್ನೊಬ್ಬರು ಹೊಡೆದು ಬಿದ್ದು ಹೋಗ್ತೀಯ. ಹೌದಾ? ಮತ್ತು ದೇವರ ಮುಂದೆ ಆಡಲಿಕ್ಕೆ ಯಾಕೋ ನಾಚಿಕೆ ಅಂದಾಗ ಎಲ್ಲ ಓಡಿ ಬಂದ, ಗೆಜ್ಜೆ ಕಟ್ಟಿದ, ಕುಣಿದ. ಹಾಗೆ ದೇವರ ಸನ್ನಿಧಾನದಲ್ಲಿ ಮಾತು ಭಗವಂತನ ಚಿಂತನೆ ಮಾಡಲಿಕ್ಕೆ ಯಾವ ಸಂಕೋಚವೂ ಬೇಡ. ಅಯ್ಯೋ ಯಾರು ಏನಂದ್ಕೊಳ್ತಾರೋ ಏನೋ, ನಾವು ಬಾಯಿ ಬಿಟ್ಟು ಹೇಳಿದರೆ ಅಂತ ಏನೂ ಬೇಡ. ಸರಿ, ಮೊದಲನೆಯ ಅಗ್ನಿ, ಆ ಅಗ್ನಿಯ ರೂಪ ಯಾವುದು? ಪ್ರದ್ಯುಮ್ನ ನಾರಾಯಣ. ಈ ಪ್ರದ್ಯುಮ್ನ ನಾರಾಯಣ ಯಾವ ಕೆಲಸ ಮಾಡಬೇಕು ಈ ಅಗ್ನಿಯಲ್ಲಿ? ಸಮಿತ್ತಿನ ಕೆಲಸ ಮಾಡಬೇಕು. ಎಷ್ಟು ಕೆಲಸ? ಸಮಿತ್ತು, ಧೂಮ, ಅರ್ಚಿ, ಅಂಗಾರ, ವಿಸ್ಫುಲಿಂಗ ಅಂತ ಐದು ವ್ಯಾಪಾರಗಳು ಐದು ರೂಪಗಳಿಂದ ಭಗವಂತ ಮಾಡುತ್ತಾನೆ. ಹಾಗಾದರೆ ಪ್ರದ್ಯುಮ್ನ ನಾರಾಯಣ ರೂಪ ಮಾಡುವ ವ್ಯಾಪಾರ ಯಾವುದು ಅಂದರೆ ಸಮಿತ್ತಿನ ವ್ಯಾಪಾರ. ಈ ಸಮಿತ್ತಿನ ವ್ಯಾಪಾರ ಮಾಡತಕ್ಕ ಈ ಪ್ರದ್ಯುಮ್ನ ನಾರಾಯಣ ರೂಪ ಎಲ್ಲಿದೆ ಅಂದರೆ ಹೇಳ್ತಾರೆ, ತಿನ್ನುವ ಪುರುಷನ ಮಾತಿನಲ್ಲಿದೆ. ವಚನಾತ್ ವಾಕ್. ಮಾತನ್ನು ಏನಂದರು? ವಾಕ್ ಅಂದರು. ವಾಕಿನೊಳಗಿರುವ ದೇವರ ಹೆಸರು ವಾಕ್. ದೇವರಿಗೆ ವಾಕ್ ಅಂತ ಯಾಕೆ ಹೆಸರು? ವಚನಾತ್, ಎಲ್ಲರಿಂದ ನುಡಿಸ್ತಾನಾದ್ದರಿಂದ ದೇವರಿಗೆ ವಾಕ್ ಅಂತ ಹೆಸರು. ಮತ್ತು ಊಟದ ಕಾಲಕ್ಕೆ ಪ್ರಧಾನ ಬೇಕಾಗಿದ್ದೇನು? ಮಾತೆ. ಯಾವ ರೀತಿಯಲ್ಲಿ? ಪಕ್ಕದವ್ರು ಸರಿಯಲ್ಲ, ಪಕ್ಕದವ್ರು ಸರಿ ಮಾತು ನಾನು ಹೇಳ್ತಾ ಇಲ್ಲ, ಮಾತಾಡ್ತಿರ್ತಾರೆ, ಅದು ಮಾತಾಡಬಾರದು. ಇನ್ನೇನು ಬೇಕು ಸಾಕು ಅಂತಾದರೂ ಹೇಳಬೇಕಲ್ಲ, ಇದು ಬೇಕು ಅದು ಸಾಕು ಅಂತ ಹೇಳಿದಿದ್ರೆ ಏನು ಬೇಕು ಬೇಡ ಮಾತಿನ ವ್ಯಾಪಾರ ನಡೆಯುತ್ತೆ. ಹೌದಾ? ಮಾತಿನಿಂದ ದೇವರ ಚಿಂತನೆ ಮಾಡ್ತಾ ಇರಬೇಕಲ್ವ. ಆದ್ದರಿಂದ ಅದು ಚಿಂತನೆ ಮಾಡದೆ ಹೋದರೆ ಏನಾಗುತ್ತೆ? ಎಲ್ಲ ಅಧ್ವಾನ ಆಗಿಬಿಡುತ್ತೆ. ಅದಕ್ಕೆ ಮಾತು ಬೇಕು. ನಂತರ ಮುಂದೆ ಹೇಳುತ್ತಾರೆ, ಎರಡನೇ ರೂಪ ಯಾವುದು? ಪ್ರದ್ಯುಮ್ನ ವಾಸುದೇವ. ಆತ ಯಾವ ಕೆಲಸ ಮಾಡುತ್ತಾ ಇದ್ದಾನೆ? ಧೂಮದ ಕೆಲಸ ಮಾಡಬೇಕು. ಧೂಮದ ಕೆಲಸ ಎಲ್ಲ ಸ್ಟೂಡೆಂಟ್ಸ್, ಹೊಸ ಸ್ಟೂಡೆಂಟ್ಸ್, ಹೊಸ ರೀತಿಯ ಸ್ಟೂಡೆಂಟ್ಸ್ ಎಲ್ಲರೂ ಚೆನ್ನಾಗಿ ನೋಡಿ, ಸರ 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 ಉತ್ತರ ಕೊಡ್ತಾ ಇದ್ದಾರೆ, ಚೆನ್ನಾಗಿ ತಯಾರಾಗಿದ್ದಾರೆ. ಸಂತೋಷ ಆಗತ್ತಮ್ಮ, ಒಳ್ಳೆ ಉತ್ಸಾಹ ತೋರಿಸ್ತಾ ಇದ್ದೀರಿ. ಎಲ್ಲರೂ ತೋರಬೇಕು, ವೃತ್ತಿಯಲ್ಲಿರ್ತಕ್ಕಂಥ ಎಲ್ಲರೂ ತೋರಬೇಕು. ಹಾಗೆ ನೀವೆಲ್ಲರೂ ಸೇರಿ ನನ್ನ ಪ್ರವಚನ ಆದ ಮೇಲೆ ದಿನಾಗ್ಲೂ ವಾರಕ್ಕೊಮ್ಮೆನೋ ಎಲ್ಲರೂ ಒಂದು ಕಡೆ ಗುರುಗಳ ಮುಂದೆ ಸೇರಿ ಎಲ್ಲರೂ ಚಿಂತನೆ ಮಾಡಿ, ಏನು 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 ಅಂತ ದಿನಾಗೂ ಮೆಲಕು ಹಾಕಿ ಕೈಗೆ ಬಂದ್ಬಿಡುತ್ತೆ. ಆವಾಗ ಗುರುಗಳ ಜೊತೆಗೆ ವಿಷ್ಣು ತೀರ್ಥರು ನಿಮ್ಮ ಹಿಂದೆ ಇರ್ತಾರೆ. ಸರಿಯಾ? ನಂತರ ಯಾವ ರೂಪ? ಪ್ರದ್ಯುಮ್ನ ನಾರಾಯಣಾದ ಮೇಲೆ ಪ್ರದ್ಯುಮ್ನ ವಾಸುದೇವ ರೂಪ ಧೂಮದ ಕೆಲಸ ಮಾಡುತ್ತಾ ಇದೆ. ಹೌದಾ? ಈ ರೂಪ ಎಲ್ಲಿದೆ ಅಂದರೆ ಪುರುಷನ ಅಲ್ಲ, ಊಟ ಮಾಡಬೇಕಾದರೆ ಮುಖ್ಯವಾಗಿ ಬೇಕಾಗಿದ್ದೇನು ಹೇಳಿ? ಬದುಕಿರ್ಬೇಕು ಅಲ್ವಾ. ಊಟ ನೀರು ಕಾಯಿ ಅದು ಇದು ಎಲ್ಲ ನಂತರ ಮೊದಲು ಬದುಕಿರಬೇಕಲ್ಲ. ಪ್ರಾಣ, ಪ್ರಾಣದೊಳಗೆ ಪ್ರದ್ಯುಮ್ನ ವಾಸುದೇವ ರೂಪ ನಿಂತಿದೆ. ಆ ಪ್ರದ್ಯುಮ್ನ ವಾಸುದೇವ ರೂಪ ಧೂಮದ ಕೆಲಸ ಮಾಡುತ್ತಾ ಇದೆ. ನಂತರ ನಂತರ ರೂಪ ಯಾವುದು? ಪ್ರದ್ಯುಮ್ನ ಸಂಕರ್ಷಣ. ಪ್ರದ್ಯುಮ್ನ ಸಂಕರ್ಷಣ ಎಲ್ಲಿದ್ದಾರೆ? ಅನ್ನವನ್ನು ದೇವತೆಗಳು ಆಹುತಿಯಾಗಿ ಕೊಡುತ್ತಾರೆ. ಎಲ್ಲಿ ಕೊಡಬೇಕು? ಬಾಯಲ್ಲಿ, ನಾಲಿಗೆಯಲ್ಲಿ. ನಾಲಿಗೆಯನ್ನು ಏನಂತ ಕರೀತಾರೆ ಸಂಸ್ಕೃತದಲ್ಲಿ? ಜಿಹ್ವ. ಜಿಹ್ವ ಹೌದಾ? ಜಿಹ್ವ ಒಳಗಿರುವ ದೇವರ ಹೆಸರು ಜಿಹ್ವ. ಅದಕ್ಕಂದ್ರು ಹೂಯತೆ ಅಸ್ಮಿನ್ನತಿ ಜಿಹ್ವ ನಾಮ. ಯಾರ ಒಳಗೆ ಎಲ್ಲವನ್ನೂ ಹೋಮ ಮಾಡುತ್ತಾರೋ ಆದ್ದರಿಂದ ದೇವರಿಗೆ ಜಿಹ್ವ ಅಂತ ಹೆಸರು. ಅಂಥ ಪ್ರದ್ಯುಮ್ನ ಸಂಕರ್ಷಣನಿಗೆ ನಮಸ್ಕಾರ ಮಾಡಿದವು. ಯಾವ ಕೆಲಸ ಮಾಡುತ್ತಾನೀತ? ಅರ್ಚಿಯ ಕೆಲಸ ಮಾಡುತ್ತಾನೆ. ಸಂಕರ್ಷಣ ಅಂದರೆ ಅರ್ಚಿಯ. ಇನ್ನು ನಾಲ್ಕನೇ ರೂಪ ಪ್ರದ್ಯುಮ್ನ. ಪ್ರದ್ಯುಮ್ನ ಇದು ಯಾವ ಕೆಲಸ ಮಾಡಬೇಕು? ಅಂಗಾರ. ಹೌದಾ? ಧೂಮ ಸಮಿತ್ತು, ಧೂಮ ಅರ್ಚಿ, ಅಂಗಾರ ಪುಷ್ಪಲಿಂಗ. ಹೌದಾ? ಈಗ ಸದ್ಯಕ್ಕೆ ಅಂಗಾರ. ಪ್ರದ್ಯುಮ್ನ ಪ್ರದ್ಯುಮ್ನ ರೂಪ ಮಾಡುವ ಕೆಲಸ, ಅಂಗಾರದ ಕೆಲಸ ಎಲ್ಲಿದ್ದಾನೆ ಅಂದರೆ ಹೇಳ್ತಾ ಇದ್ದಾರೆ, ಊಟ ಮಾಡಬೇಕಾದ್ರೆ ಇನ್ನೊಂದು ಮುಖ್ಯ, ಬದುಕಿರುವುದೊಂದು, ಎರಡನೇದೇನು ನೋಡಿ, ಬಹಳ ಪ್ರಧಾನವಾದ್ದು ಕೈ. ಇನ್ನ ಹಸಿವೆ ಆಗಿರ್ಬೇಕು. ಹೌದು. ಕಣ್ಣಿರಬೇಕು, ಕಣ್ಣಿರಬೇಕು ಅಲ್ವಾ? ಕಣ್ಣಿದ್ರೆ ಊಟದ ಎಲ್ಲ ಸಂತೃಪ್ತಿ, ಕಣ್ಣೇ ಇಲ್ಲದಿದ್ರೆ ಏನು ತಿಂತೀವೋ ಏನೆಲ್ಲ ಹಾಕಿದ್ದಾರೋ ಗೊತ್ತಿಲ್ಲ. ಹೌದಾ? ಅದಕ್ಕೆ ಪ್ರದ್ಯುಮ್ನ, ಪ್ರದ್ಯುಮ್ನ ಎಲ್ಲಿದ್ದಾನೆ? ಕಣ್ಣಿನೊಳಗಿದ್ದಾನೆ. ಕಣ್ಣಿಗೆ ಸಂಸ್ಕೃತದಲ್ಲಿ ಹೆಸರೇನು? ಚಕ್ಷುಸ್ಸು. ಹೌದಾ? ಚಕ್ಷುಸ್ಸು. ಚಕ್ಷುಸ್ಸಿನೊಳಗಿರುವ ದೇವರ ಹೆಸರು ಚಕ್ಷುಸ್ಸು. ದೇವರಿಗೆ ಚಕ್ಷುಸ್ಸು ಅಂತ ಯಾಕೆ ಹೆಸರು? ದರ್ಶನಾಥ್, ತಾನು ನೋಡಿ ನಮಗೆ ನೋಟವನ್ನು ಕೊಡುತ್ತಾನಾದ್ದರಿಂದ ದೇವರಿಗೆ ಚಕ್ಷುಸ್ಸು ಅಂತ ಹೆಸರು. ಅಂಥ ಭಗವಂತನಿಗೆ ನಮಸ್ಕಾರ ಮಾಡಿ ನಂತರ ಕೊನೆಯ ರೂಪ ಯಾವುದು? ಪ್ರದ್ಯುಮ್ನ ಅನಿರುದ್ಧ ರೂಪ. ಪ್ರದ್ಯುಮ್ನ ಅನಿರುದ್ಧ ರೂಪ ಯಾವುದು, ಎಲ್ಲಿರುತ್ತೆ ನೋಡಿ. ಎಲ್ಲ ಇದ್ರೂ, ಕಣ್ಣಿದ್ರೂ ಕೂಡ, ಕಣ್ಣಿದೆ ಪಕ್ಕದವರೇನೋ ಎಲ್ಲ ಹಬ್ಬ ಹಗ್ಸ್ಕೊಂತಾರೆ, ಇವ್ರಿಗೆ ಯಾಕೆ ಕಿವಿ ಕೇಳಿಸಲ್ಲ? ಕಿವಿ ಬೇಕು. ಹೌದು, ಕಿವಿ ಕೇಳಿಸ್ದೇ ಇದ್ರೆ ಅವನು ಹುಳಿ ತನ್ನ ಸಾರ್ ತನ್ನ ಗೊತ್ತಿಲ್ಲ, ಬಕೆಟ್ಟೆ ನೋಡೋವರು ಗೊತ್ತಾಗಲ್ಲ, ಎಲ್ಲ ಒಂದೇ ಬಣ್ಣ ಇರುತ್ತೆ. ಬಿಜಾಪುರದ ಕಡೆ ಸ್ವಲ್ಪ ಕಷ್ಟ ಅಂತ ಕಾಣುತ್ತದೆ. ಹೋಗಿದ್ದೀರಾ ಬಿಜಾಪುರ ಕಡೆಗೆ? ಹತ್ತಿರ ಎಲ್ಲಿ? ದೂರ, ಸ್ವಲ್ಪ ದೂರ. ಅಲ್ಲಿ ಹುಳಿ ಸಾರು ಒಂದೇ. ನಾನು ಹೋಗಿದ್ದೆ, ನಾನು ಹುಳಿ ಅಂದೆ, ಕಡೆಗಿಂದ ತೆಗೆದು ಹಾಕಿದರು, ಸಾರು ಅಂದೆ. ಅವರಂದರು ನಾವು ಒಂದೇ ಪದಾರ್ಥ ಮಾಡ್ತೀವಿ, ಬೇಳೆ ಎಲ್ಲ ಕಳಗಿರುತ್ತೆ, ಮೇಲಿಂದೆಲ್ಲ ಸಾರು ಬರುತ್ತೆ, ಮತ್ತೆ ಹುಳಿಗೆ ಸಾರಿಗೆ ಡಿಫರೆನ್ಸ್ ಏನು ಅಂತ ಕೇಳಿದೆ. ಏನೂ ಇಲ್ಲ, ನಮಗಿಷ್ಟವಾದ್ದು ಹತ್ತಿವದಕ್ಕೆ ಅನ್ನೋದು. ಏನು ಇಷ್ಟು ಬೆಲ್ಲ ಅನ್ನು? ಆ ಸಾರಿಗೆ ಹುಳಿಗೆ ಬೆಲ್ಲ ಮಯ ಹಾಕಿ, ಹೌದಾ, ಅದೊಂದು ದೊನ್ನೆಯಲ್ಲಿ ಕೊಡ್ತಾರೆ, ದೊನ್ನೆಯಲ್ಲಿ ಇಡ್ತಾರೆ. ಯಾಕೆ ದೊನ್ನೆಯಲ್ಲಿ ಇಡ್ತಾರೆ ಅಂದರೆ ಅಲ್ಲಿ ಅನ್ನ ಇರಲ್ಲ, ಭಕ್ರಿ ಇರುತ್ತೆ, ಬರೀ ಭಕ್ರಿ. ಅದರಲ್ಲಿ ಕಟಿ ಭಕ್ರಿ ಅಂತ ಮಾಡ್ತಾರೆ, ಗೊತ್ತಾ? ಕಟಿ ಭಕ್ರಿ ಅಂದರೆ ಒಲೆ ಸುತ್ತು ಇಟ್ಟು ಗಟ್ಟಿಯಾಗಿ ಮಾಡಿರ್ತಾರೆ, ಅದು ಹಾಳಾಗಲ್ಲ. ಅದನ್ನು ಅಟ್ಟದ ಮೇಲೆ ಹಾಕಿರ್ತಾರೆ, ಅಟ್ಟದ ಮೇಲೆ ಕಟ್ಟೆ ಹಾಕಿರ್ತಾರೆ, ಆವಾಗವಾಗಿ ಇಳಿಸಿ ಅದೇ ತೂಗು ಹಾಕಿರ್ತಾರೆ, ಇಲಿ ಕಡಿದಂಗೆ ತೂಗು ಹಾಕಿರ್ತಾರೆ. ಅವಾಗವಾಗ ಬಂದ ಕೂಡಲೇ ಫ್ರೆಶ್ ಆಗಿ ಇಳಿಸ್ತಾರೆ, ಬಿಸಿ ನೀರಲ್ಲಿ ಇಟ್ಟು ಚೂರು ಹಾಕ್ತಾರೆ, ಅದು ಚೂರು ಮೆತ್ತಗಾಗಲಿ ಅಂತ. ಅದನ್ನು ಹಾಕಿದ್ರೆ ನಾವು ತಿನ್ನಬೇಕು ಕೃಷ್ಣಾರ್ಪಣ. ಅಂದರೆ ಈ ರೊಟ್ಟಿ ಅಭ್ಯಾಸ ಇಲ್ಲದವರು ಅಲ್ಲಿ ಕಡೆ ಹೋಗಿಬಿಟ್ರೆ ಬೇಗ ಸಣ್ಣಕ್ಕಾಗ್ಬಿಡ್ತಾರೆ. ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅಂದರೆ ಬಿಜಾಪುರಕ್ಕೆ ಹೋಗ್ಬೇಕು, ಸಣ್ಣಕ್ಕಾಗ್ಬಿಡ್ತಾರೆ ಎಲ್ಲರೂ ಕೂಡ. ಸರಿ, ತಮಾಷೆಗೆ ಹೇಳಿದೆ. ಎಲ್ಲಿಗೆ ಕಿವಿ ಇರಬೇಕು. ಕಿವಿ, ಕಿವಿಯನ್ನು ಏನಂತ ಕರೀತಾರೆ ಸಂಸ್ಕೃತದಲ್ಲಿ? ಶ್ರವಣ. ದೇವರಿಗೆ ಹೆಸರೇನು? ಶ್ರವಣ. ದೇವರಿಗೆ ಯಾಕೆ ಶ್ರವಣ ಅಂತ ಹೆಸರು ಅಂತ ಹೇಳ್ತಾರೆ? ವಿಶೇಷವಾಗಿ ಶ್ರವಣ ಅಂತ ಶ್ರೋತ್ರ, ಇಂದ್ರಿಯ ಹೆಸರು ಶ್ರೋತ್ರ, ಕೇಳಿ ಕೇಳಿಸ್ತಾನಾದ್ದರಿಂದ ದೇವರಿಗೆ ಶ್ರೋತ್ರ ಅಂತ ಹೆಸರು. ಈ ಪ್ರದ್ಯುಮ್ನ ಅನಿರುದ್ಧ ರೂಪಕ್ಕೆ ನಮಸ್ಕಾರ ಮಾಡಿ ಏನಂತ ನಮಸ್ಕಾರ? ಸ್ವಾಮಿ, ನೀನೇ ನನ್ನ ತಂದೆಯಲ್ಲಿ ಆಹುತಿಯಾಗಿ ಕೊಟ್ಟು ನನ್ನನ್ನು 3 ತಿಂಗಳು ಕಾಲ ತಂದೆಯ ಹೊಟ್ಟೆಯಲ್ಲಿ ಇರಿಸಿದ್ದು ನೀನೆ. ಪ್ರತಿಯೊಬ್ಬರು ಕೂಡ ತಾಯಿ ಹೊಟ್ಟೆಯಲ್ಲಿ ಎಷ್ಟು ತಿಂಗಳು ಇರ್ತಾರೆ? 9 ತಿಂಗಳು. ಅದೇ ಲೆಕ್ಕ ಮಾಡ್ತೀವಿ, ಪಾಪ ಎಲ್ಲರಂತಾರೆ, ನಮ್ಮನ್ನು ಹೊತ್ತಿದ್ದು ನಮ್ಮಮ್ಮ ಅಂತ. ಅಪ್ಪ ಇಲ್ಲಿ ಹೋದ, ಅಪ್ಪ 3 ತಿಂಗಳು ಹೊರೆಯುತ್ತಾನೆ. ಪ್ರತಿಯೊಬ್ಬ ಜೀವರನ್ನ ತಂದೆ 3 ತಿಂಗಳು ಕಾಲ ಹೊತ್ತರೆ, ತಾಯಿ 9 ತಿಂಗಳು ಕಾಲ ಹೊರೆಯುತ್ತಾಳೆ. ಆ 3 ತಿಂಗಳು ಕಾಲ ತಂದೆಯ ಹೊಟ್ಟೆಯಲ್ಲಿ ನಮ್ಮನ್ನು ರಕ್ಷಣೆ ಮಾಡೋದು ಈ ಪ್ರದ್ಯುಮ್ನ ರೂಪ. ನಂತರ ತಾಯಿ ಹೊಟ್ಟೆಗೆ ಬರ್ತೀವಿ, ಹೌದಾ? ತಾಯಿ ಹೊಟ್ಟೆಗೆ ಬಂದರೆ ತಾಯಿ ಒಳಗೆ ನಿಂತಿರುವ ರೂಪ ಯಾವುದು ಲೆಕ್ಕ ಪ್ರಕಾರ? ಡೌಟ್ ಬಂತ? ಅನಿರುದ್ಧ ರೂಪ. ಆಕಾಶದಲ್ಲಿ, ಸ್ವರ್ಗದಲ್ಲಿ ನಾರಾಯಣ ರೂಪ, ಮೇಘದಲ್ಲಿ ವಾಸುದೇವ ರೂಪ, ಭೂಮಿಯಲ್ಲಿ ಸಂಕರ್ಷಣ ರೂಪ, ಅಪ್ಪನಲ್ಲಿ ಪ್ರದ್ಯುಮ್ನ, ಅಮ್ಮನಲ್ಲಿ ಅನಿರುದ್ಧ, ಬರಲೇಬೇಕಲ್ಲ. ಈ ಅನಿರುದ್ಧ ರೂಪದಿಂದ ಹುಟ್ಟಿದ 5 ರೂಪಗಳು ಸಮಿತ್ತು, ಧೂಮ, ಅರ್ಚಿ, ಅಂಗಾರ, ವಿಸ್ಫುಲಿಂಗ. ಈ 5 ರೂಪಗಳು ಯಾವುದ್ಯಾವುದು? ಅನಿರುದ್ಧ ನಾರಾಯಣ, ಅನಿರುದ್ಧ ವಾಸುದೇವ, ಹೇಳಬೇಕಪ್ಪ, ಅನಿರುದ್ಧ ಅನಿರುದ್ಧ, ಹೌದಾ? ಈ 5 ರೂಪಗಳು ಏನೇನು ಕೆಲಸ ಮಾಡ್ತಾ ಇವೆ? ಸಮಿತ್ತು, ಧೂಮ, ಅರ್ಚಿ, ಅಂಗಾರ, ವಿಸ್ಫುಲಿಂಗದ ಕೆಲಸ ಮಾಡ್ತಾ ಇವೆ. ಈ ಎಲ್ಲ ರೂಪಗಳು ಎಲ್ಲೆಲ್ಲಿವೆ? ಎಲ್ಲಿ? ನಮ್ಮ ತಾಯಿಯಲ್ಲಿ. ಚಿಂತನೆ ಮಾಡಬೇಕಾಗಿದ್ದು ಇದು ನೆನಪಿಟ್ಟುಕೊಳ್ಳಿ. ಒಬ್ಬ ಸ್ತ್ರೀಯಲ್ಲಿ ಚಿಂತನೆ ಅಂತ ಇಟ್ಟುಕೊಳ್ಬೇಡಿ, ಅವಾಗ ಚೂರು ಮುಜುಗರ ಆದೀತು. ಏನಪ್ಪ ಒಬ್ಬ ಸ್ತ್ರೀಯಲ್ಲಿ ಈ ಥರ ಚಿಂತನೆ ಮಾಡಬೇಕಾ? ಅಲ್ಲ, ನಮ್ಮಮ್ಮನಲ್ಲಿ ಚಿಂತನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಯಜ್ಞಕ್ಕೆ ಕೊನೆಯದಾದ ಇದಕ್ಕೆ ಏನು ಹೆಸರು ಅಂದರೆ, ಅಪ್ಪನಲ್ಲಿ ಅನ್ನದ ಮೂಲಕ ಹೋದುವಲ್ಲ ಅದು, ಅದೊಂದು ಯಜ್ಞ. ಯಾವ ಯಜ್ಞ? ವಾಸುದೇವ ಯಜ್ಞ. ತಾಯಿಯಲ್ಲಿ ಹೋಗುವ ಯಜ್ಞ ವಾಮದೇವ ಯಜ್ಞ. ಅದಕ್ಕೆ ಹೇಳ್ತಾ ಇದ್ದಾರೆ ಅಲ್ಲಿ ಪ್ರಧಾನವಾಗಿದ್ಯಾವುದು ಅಂದರೆ ಉಪಸ್ಥ ಇಂದ್ರಿಯ. ಉಪಸ್ಥ ಇಂದ್ರಿಯ, ಉಪಸ್ಥ ಇಂದ್ರಿಯದಲ್ಲಿ ಯಾವ ರೂಪ ಇರುತ್ತೆ ಅಂದರೆ ಅನಿರುದ್ಧ ನಾರಾಯಣ ರೂಪ ಎಲ್ಲಿರುತ್ತೆ? ಉಪಸ್ಥೇಂದ್ರಿಯದಲ್ಲಿ ಇರುತ್ತೆ. ಉಪಸ್ಥ ಪಾಯು ಅಂತ 2 ಇಂದ್ರಿಯಗಳು, ಹೌದಾ? ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಅಂತ 5-5. ಕರ್ಮೇಂದ್ರಿಯಗಳಲ್ಲಿ ಯಾವ ಸೆಟ್ಟು ಅಂದರೆ ವಾಕ್, ಪಾಣಿ, ಪಾದ, ಅದ ಮೇಲೆ ಪಾಯು ಉಪಸ್ಥ. ಪಾಯು ಅಂದರೆ ಮಲವಿಸರ್ಜನೇಂದ್ರಿಯ, ಉಪಸ್ಥ ಅಂದರೆ ಮೂತ್ರಾದಿ ವಿಸರ್ಜನೇಂದ್ರಿಯ, ಹೌದಾ? ಇದನ್ನು ಉಪಸ್ಥ ಅಂತ ಕರೀತಾರೆ. ನೋಡಿ, ಸ್ವಲ್ಪ ಆಲೋಚನೆ ಮಾಡಿ. ನಮ್ಮ ನಮ್ಮ ಮಲಮೂತ್ರ ವಿಸರ್ಜನ ಇಂದ್ರಿಯಗಳನ್ನು ನಾವೇ ಮುಟ್ಟಿದಾಗ, ಹಾಗೇ ಅದೇ ಕೈಯಿಂದ ಏನಾದರೂ ಮುಟ್ತೀರಾ? ಇಲ್ಲಲ್ಲ, ಸೋಪ್ ಹಾಕಿ ತೊಳೆದು ತೊಳೆದು ಮತ್ತೆ ಆ ಇಂದ್ರಿಯದ ಒಳಗೆ ದೇವರಿರ್ತಾರೆ. ಕೆಲಸಕ್ಕೆ ಬಾರದ ನಮ್ಮಂಥವರ ಮಲಮೂತ್ರ ಇಂದ್ರಿಯಗಳು ವಾಸನೆ ಹೊಡೆಯುತ್ತಾ ಇರುತ್ತೆ ನಮಗೆ, ಹೌದಾ? ಅಂಥ ಮಲಮೂತ್ರ ಇಂದ್ರಿಯಗಳ ಒಳಗೂ ಹೊರಗೂ ಅವನಿರ್ತಾನೆ. ಆ ಒಳಗೆ ಮೂತ್ರ ಬರ್ತಾ ಇರುತ್ತಲ್ಲ, ಮೂತ್ರ ಬರುವ ವಾಹಿಕ, ಆಂಗ್ಲದಲ್ಲಿ ಏನಂತಾರಮ್ಮ, ಯುರೆತ್ರ, ಕರೆಕ್ಟಾ? ಯುರೆತ್ರ ಅಂತಾರೆ, ಯೂರಿನ್ ಪಾಸ್ ಆಗುವ ಮಾರ್ಗ. ಅದರಲ್ಲಿ ಕಂಡರಗಳಿರುತ್ತೆ, ಆ ಒಂದು ಟ್ಯೂಬ್ ಇರುತ್ತಲ್ಲ, ಆ ಟ್ಯೂಬ್ ಕೊನೆಯಲ್ಲಿ ಹೀಗೆ ಮುದುಡಿ ಹೋಗಿರುತ್ತೆ, ಹೌದಾ? ಅದನ್ನು ಏನಂತಾರೆ, ಸ್ಪಿಂಕ್ಟರ್, ಸ್ಪಿಂಕ್ಟರ, ಕರೆಕ್ಟೇನಾ? ಸ್ಪಿಂಕ್ಟರ್ ಅಂದರೆ ಅದು ಹಿಡಿದಿಡುತ್ತೆ. ಐದು ಇಂದ್ರಿಯಗಳ ಕೆಲಸ ಆಗಲೇಬೇಕು ಸದಾ. ಈಗ ನಿಮ್ಮ ಮಲಮೂತ್ರ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆಯೋ ಇಲ್ವೋ? ಅದರ ಕೆಲಸ ಏನು? ಮಲಮೂತ್ರ ಹೊರಗೆ ಹಾಕೋದು. ಮಾಡ್ತಾ ಇದೆಯಾ? ಇಲ್ಲಲ್ಲ, ಮಾಡ್ತಾ ಇದೆ. ಏನು, ಬರೇ ಹೊರಗೆ ಹಾಕೋದು ಮಾತ್ರ ಅಲ್ಲ, ಹೊರಗೆ ಬಾರದೆ ಹಿಡಿದಿರೋದು ಕೆಲಸವೇ. ಒಂದು ವೇಳೆ ಆ ಕಂಡರ, ಸ್ಪಿಂಕ್ಟರ್ ಅಂತ ಹೇಳ್ತಾರೆ, ಅದು ಮಜಲ, ಸ್ಪಿಂಕ್ಟರ್ ಮಜಲ್ಸ್, ಹೌದಲ್ವೋ? ಆ ಸ್ಪಿಂಕ್ಟರ್ ಮಜಲ್ ಅದು ಸಡಿಲಾದರೆ ನಮ್ಮ ವಶವಿಲ್ಲದೆ ಮಲಮೂತ್ರಗಳು ಹೊರಗೆ ಹೋಗ್ತಾ ಇರುತ್ತೆ. ನಾವು ಮನೆ ಬಿಟ್ಟು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ದೇವಸ್ಥಾನಕ್ಕೆ ಬರಲಿಕ್ಕಾಗೋದೇ ಇಲ್ಲ, ಹೌದಾ? ಭೀಕರ ಪರಿಸ್ಥಿತಿ. ಅವಾಗಂದ್ರೂ ಈ ಕಂಡರಗಳಲ್ಲಿ ಸ್ಪಿಂಕ್ಟರ್ ಮಜಲ್ ಅಂತ ಹೇಳ್ತಾರಲ್ಲ, ಅದರೊಳಗಿದ್ದು ಹಿಡಿದಿರೋರು ಯಾರು? ಇವನೇ. ಅಲ್ಲಯ್ಯ, ಅದರೊಳಗೆ ನೀನಿದ್ರೆ ನಮ್ಮ ಮಲಮೂತ್ರ ಕಂಡರಗಳಿಗೆ ಸ್ಪರ್ಶ ಆಗಿ ಬರ್ತಾ ಇರುತ್ತಲ್ಲ, ಅದು ನಿನಗೆ ತಗಲಲ್ಲೇನಯ್ಯ? ನಮ್ಮ ಮಲಮೂತ್ರಗಳು ಅವನಂದ, ನೀ ಚೆನ್ನಾಗಿರೋದಾದ್ರೆ ನಾನು ಎಲ್ಲಾದರೂ ಬರ್ತೇನೆ ಅಂತ. ಅದೆಂಥ ಕರುಣೆ, ಅದೆಂಥ ಕರುಣೆ. ಮೂಲರಾಮ್ ದೇವರನ್ನ ನೋಡ್ಲಿಕ್ಕೆ ನೋಡೋದು ಕಷ್ಟ, ಮುಟ್ಲಿಕ್ಕೆ ಬಿಡ್ತಾರೇನ್ರಿ? ಹೌದಾ? ಮುಟ್ಲಿಕ್ಕೆ ಬಿಡಲ್ಲ, ಸ್ವಾಮಿಗಳು ಮಾತ್ರ ಮುಟ್ಟಬೇಕು. ನಾವು ಆತನ ಎದ್ದು ಬಿದ್ದು ನೋಡ್ತಾ ಇರ್ತೀವಿ ದೂರದಿಂದ, ಮೂಲರಾಮ ಮೂಲರಾಮ. ಆ ಮೂಲರಾಮ ಎಲ್ಲಿದ್ದಾನೆ ಗೊತ್ತಾ? ನಮ್ಮ ಕಂಡರಗಳಲ್ಲಿ ಕೆಲಸ ಮಾಡುತ್ತಾನೆ, ನಮ್ಮ ಕೈಕಾಲ ಕೆಲಸ ಮಾಡುತ್ತಾನೆ. ನಮ್ಮಲ್ಲಿ ಇಷ್ಟು ಉಪಕಾರ ಮಾಡುವ ವ್ಯಕ್ತಿಯನ್ನ ಒಳಗೆ ನೋಡಲಾರದೆ ಹೊರಗೆ ನೋಡುವ ಪ್ರಯತ್ನ ಅಷ್ಟೇ. ರಾಮ ರಾಮ ಅಂದ್ರೆ ಏನೋ ಹೀಗೆ ಹಿಡ್ಕೊಂಡಿರುವ ಒಂದು ಗೊಂಬೆ ಅಲ್ಲ, ನಮಗೆ ಅತ್ಯಂತ ಉಪಕಾರ. ಅವನಷ್ಟು ಉಪಕಾರ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂಥ ಆಪ್ತ ಅವನಿಗೆ ರಾಮ ಅಂತ ಹೆಸರು. ಅವನನ್ನ ಕುರಿತು ಹೇಳ್ತಾ ಇದ್ದಾರೆ. ಉಪಸ್ಥ ಇಂದ್ರಿಯ ಇದೆ, ಉಪಸ್ಥ ಇಂದ್ರಿಯದ ಮೂಲಕ ನೋಡಿ, ಇನ್ನ ಒಳಕ್ಕೆ ಹೋಗ್ತೀರಾ, ಕಣ್ಣಲ್ಲಿ ನೀರು ದಳ 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 ಬರುತ್ತೆ. ಭಗವಂತನ ಕರುಣೆಯ ಪರಿಚಯ ಮಾಡಿಕೊಳ್ಳೋದೇ ಸಾಧನೆ. ನಾವು ಅಪ್ಪನ ಹೊಟ್ಟೆಯಿಂದ, ಹೊಟ್ಟೆಯಲ್ಲಿ ಯಾವ ರೂಪದಲ್ಲಿದ್ವಿ? ರೇತಸ್ಸಿನಲ್ಲಿ ಇದ್ದು ಅನ್ನ ತಿಂದದ್ದು ಎಲುಬಿನ ಮಧ್ಯೆ ಮಜ್ಜ ಅಂತಿರುತ್ತೆ, ಅದರ ಮೂಲಕ ರೇತಸ್ಸು ತಯಾರಾಗುತ್ತೆ. ಆ ರೇತಸ್ಸಿನ ಒಳಗೆ ಜೀವ ಇರ್ತಾನೆ, ದೇವರಿಟ್ಟಿರ್ತಾರೆ. ಹೋಗುವಂಥ ಕಳಸಲ್ಲ, ಆ ರೇತಸ್ಸಿನೊಳಗೆ ಜೀವನ ಜೊತೆಗೆ ದೇವರೂ ಸೇರಿಕೊಂಡಿರ್ತಾರೆ. ಇನ್ನು ಅದಕ್ಕಿಂತ ಪರಾಕಾಷ್ಠ ಇಲ್ಲದೆ ಕರುಣೆಯ ಪರಾಕಾಷ್ಠ. ನಾವೊಂದು ಏನೋ ಇಂಥ ಹೊಲಸಲ್ಲಿ ನನ್ನ ಹಾಕಿದೆಯಲ್ಲ ಅಂತ ದೇವ್ರನ್ನ ಕೇಳಿದ್ರೆ, ನಿನ್ನೆಲ್ಲಿ ಬಿಟ್ಟೆ, ನಾನು ಸೇರ್ಕೊಂಡಲ್ಲ ಅಲ್ಲಿ, ನಿನ್ನ ಒಬ್ಬನನ್ನ ಬಿಟ್ಟ ದೇವ ಆಗಿದೆಯಾ? ನಿನ್ನ ಜೊತೆಗೆ ನಾನೂ ರೇತಸ್ಸಿನಲ್ಲಿ ಸೇರಿಕೊಂಡೆ. ನಿನ್ನ ಅಪ್ಪನ ಏನು ಉಪಸ್ಥೇಂದ್ರಿಯದ ಮೂಲಕ ನೋಡಿ ಹೇಳುತ್ತಾರೆ. ಈ ಅಪ್ಪ ಅಮ್ಮ, ಹೌದಾ, ಎರಡು ಜೀವ, ಇಬ್ಬರ ಸೈಜ್ ಎಷ್ಟು? ಪರಮಾಣು. ಮತ್ತೆ ಡೌಟ್ ಬರುತ್ತೆ, ಪರಮಾಣು ಎಲ್ಲಿರ್ತಾರೆ? ಈ ಹೃದಯದಲ್ಲಿ ಎಲ್ಲೋ ಮೂಲೆ ಕೂತಿರ್ತಾರೆ. ಈ ಕೂದಲನ್ನು ಬಿಸಲಿಕ್ಕೂ ಶಕ್ತಿ ಇಲ್ಲ. ಮತ್ತೇನು, ಅಪ್ಪನ ಆಕಾರದಲ್ಲಿ ದೇವರೇ ಈ ಶರೀರವನ್ನು ಎಬ್ಬಿಸಿ ಎಲ್ಲ ಕಾರ್ಯ ಮಾಡುವುದು, ಅಮ್ಮನ ಆಕಾರದಲ್ಲಿ ದೇವರೇ. ಹಾಗಾದರೆ ವೀರ್ಯವನ್ನು ಇಡುವುದು ಸ್ವಾಮಿಯೇ, ವೀರ್ಯವನ್ನು ಧಾರಣೆ ಮಾಡೋದು ಸ್ವಾಮಿಯೇ. ಈ ಇಬ್ಬರು ಜೀವರು ಎಲ್ಲೋ ಮಿಣಕ್ ಮಿಣಕ್ ಅಂತ ಕೂತಿರ್ತಾರೆ. ಹೌದಾ, ಈ ಎಲ್ಲ ಕೆಲಸ ಮಾಡ್ತಾ ಇರೋದು ಇವನೇ. ಉಪಸ್ಥೇಂದ್ರಿಯದ ಮೂಲಕ ರೇತಸ್ಸನ್ನು ಹಾಕ್ತಾನೆ, ಅಲ್ಲಿ ಯೋನಿಯ ಮೂಲಕ ಸ್ವೀಕಾರ ಮಾಡುತ್ತಾನೆ, ಎಲ್ಲ ಕಡೆ ಇವನೇ ಇದ್ದಾನೆ. ಈ ಚಿಂತನೆ ಬಂದರೆ ಮುಜುಗರದ ಪ್ರಶ್ನೆಯೇ ಇಲ್ಲ. ದೊಡ್ಡ ಯಜ್ಞ ಹೇಳ್ತಾರೆ, ನಮ್ಮ ಇಂದ್ರಿಯಗಳಲ್ಲಿ ದೇವತೆಗಳು ಕೂತಿರ್ತಾರೆ, ದೇವತೆಗಳು ಕೂತಿರ್ತಾರೆ, ಅವರು ಈ ರೇತಸ್ಸನ್ನು ಸ್ವಾಮಿ ನಿನಗಾಹುತಿ ಅಂತ ಕೊಡುತ್ತಾರೆ. ಈ ಚಿಂತನೆ ನಮಗೆ ಬಂದರೆ ಅದೇ ದೊಡ್ಡ ಯಜ್ಞ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಉಪಸ್ಥ ಇಂದ್ರಿಯದಲ್ಲಿ ಅನಿರುದ್ಧ ನಾರಾಯಣ ಇದ್ದಾನೆ. ಉಪಸ್ಥ ಇಂದ್ರಿಯದಲ್ಲಿ ಇರತಕ್ಕ ದೇವರ ಹೆಸರೇನು? ಉಪಸ್ಥ. ಉಪಸ್ಥ ಹೌದಾ, ಉಪಸ್ಥ ಅಂತ ದೇವರು ಯಾಕೆ ಹೆಸರು ಹೇಳ್ತಾರೆ? ಉಪ ಸಮೀಪೆ ಸ್ಥಿತತ್ವಾತ್ ಉಪಸ್ಥ ನಾಮ. ನಮಗೆ ಬಹಳ ಹತ್ತಿರದವರು ಯಾರು? ಅಪ್ಪ ಅಮ್ಮ, ಅವರೂ ಸುತ್ತೇ ಇರಬೇಕು. ನಮ್ಮ ಒಳಗೆ ಪ್ರವೇಶ ಮಾಡಲಿಕ್ಕಿಲ್ಲ, ನಮ್ಮ ಒಳಗೆ ಪ್ರವೇಶ ಮಾಡಿ ಜೀವನೊಳಗೆ ಪರಮಾಣುವಿನೊಳಗೆ ಪರಮಾಣುವಾಗಿ ಒಳಗೇ ನಿಂತಿರುವವನೊಬ್ಬನೇ. ಅದರಿಂದ ಅವನಷ್ಟು ಹತ್ತಿರ ಯಾರೂ ಇರಲ್ಲ. ಅದಕ್ಕೆ ದೇವರಿಗೆ ಉಪಸ್ಥ ಅಂತ ಹೆಸರು. ಇದು ಯಾವ ಕೆಲಸ ಮಾಡುತ್ತಾನೆ? ಸಮಿತಿನ ಕೆಲಸ ಮಾಡುತ್ತಾನೆ. ಇನ್ನು ಇನ್ನೊಂದು ರೂಪ ಬರ್ತಾ ಇದೆ, ಯಾವುದು ಅಂತ ಹೇಳ್ತಾರೆ? ಅನಿರುದ್ಧ ವಾಸುದೇವ. ಅನಿರುದ್ಧ ವಾಸುದೇವ ಈ ಹರಿಕಥಾಮೃತ ಸಾರದಲ್ಲಿ ಪದ್ಯ ನೆನಪಿದೆಯಾ? ತುಳಿದಾನಂದಗಳೇ ಮಂತ್ರ, ತುಳಿದಾನಂದಗಳೇ ತತ್ತಕ್ಕಾಲ ಮಾತುಗಳೆಲ್ಲ ಮಂತ್ರ, ಅಧ್ಯಾತ್ಮ ಯಜ್ಞವಿದು ಅಂತ ಹೇಳ್ತಾರೆ. ಆ ಕಾಲದಲ್ಲಿ ತಂದೆ ತಾಯಿ ಅವರ ಮಧ್ಯೆ ಮಾತಿನ ಚಕಮಕಿ ಏನು ನಡೆಯುತ್ತಲ್ಲ, ಅದರಲ್ಲಿ ದೇವತೆಗಳು ನಿಂತಿರ್ತಾರಂತೆ. ಈ ಎರಡು ಜೀವದ ಮಧ್ಯೆ ಮಾತು ನಡೆಸ್ತಾರೆ, ಆ ಮಾತಿನೊಳಗೆ ಭಗವಂತ ಇರ್ತಾನೆ. ಹೇಳ್ತಾರೆ, ಉಪ ಆ ಮಾತಿನೊಳಗೆ ಯಾವ ಭಗವದ್ ರೂಪ ಇರುತ್ತೆ? ಅನಿರುದ್ಧ ವಾಸುದೇವ. ಆತ ಏನು ಕೆಲಸ ಮಾಡುತ್ತಾನೆ? ಧೂಮದ ಕೆಲಸ ಮಾಡುತ್ತಾನೆ. ಅಷ್ಟೇ ಅಲ್ಲ, ಆ ಮಾತಿಗೆ ಹೆಸರೇನು ಗೊತ್ತಾ? ಉಪ ಮಂತ್ರಣ, ಹತ್ತಿರ ಕರೆಯುವ ಮಾತುಗಳು. ಆ ಮಾತುಗಳಲ್ಲಿ ದೇವರೇ ಇರ್ತಾನೆ. ಉಪಮಂತ್ರಣ ಅಂತ ಕರೆಸಿಕೊಂಡಿರ್ತಾನೆ, ಉದ್ಧಾರ ಮಾಡುತ್ತಾ ಇರ್ತಾನೆ. ಅದರಿಂದ ಅನಿರುದ್ಧ ವಾಸುದೇವ ಉಪಮಂತ್ರಣದೊಳಗಿರುತ್ತಾನೆ. ಇನ್ನು ಯೋನಿ ಅಂದರು, ಅಂದರೆ ನಾವು ಬಂದ ಮಾರ್ಗ, ನಮ್ಮ ತಾಯಿಯ ಮಾರ್ಗ, ಅದು ಯೋನಿ. ಯೋನಿ ಒಳಗಿರುವ ದೇವರ ಹೆಸರೇನು? ದೇವರ ಹೆಸರು ಯೋನಿನೇ. ಯಾವ ರೂಪ ಇದೆ? ಅನಿರುದ್ಧ ಸಂಕರ್ಷಣ. ಅನಿರುದ್ಧ ಸಂಕರ್ಷಣನೇ ಯೋನಿ ಅಂತ ಕರೆಸಿಕೊಂಡಿದ್ದಾನೆ ದೇವರಿಗೆ. ಯೋನಿ ಅಂತ ಯಾಕೆ ಹೆಸರಿಟ್ರು ಅಂದ್ರೆ ಹೇಳ್ತಾರೆ, ಯುನಕ್ತಿ ಮಿಶ್ರೀಕರೋತೀತಿ ಯೋನಿ. ಅಂದರೆ ಜೀವನಿಗೆ ಅವನ ಆನಂದದಿಂದ ಮಿಶ್ರ ಮಾಡುತ್ತಾನೆ, ಆನಂದ ಕೊಡುತ್ತಾನೆ. ಆದ್ದರಿಂದ ದೇವರಿಗೆ ಯೋನಿ. ನಂತರ ಮುಂದೆ ಹೇಳುತ್ತಾರೆ, ಅಂತಃಕರಣದಲ್ಲಿ ಇನ್ನೊಂದು ರೂಪ ಇದೆ. ಯಾವ ರೂಪ? ಪ್ರದ್ಯುಮ್ನ ಅನಿರುದ್ಧ ಪ್ರದ್ಯುಮ್ನ. ಆತನೇ ಅಂಗಾರ ಅಂತ ಕರೆಸಿಕೊಂಡಿದ್ದಾನೆ. ಆತ ಎಲ್ಲಿದ್ದಾನೆ? ಅಂತಃಕರಣದಲ್ಲಿದ್ದಾನಾದ್ದರಿಂದ ಆತನಿಗೆ ಏನು ಹೆಸರು? ಅಂತಃಕರಣ. ಏನು ಹೇಳ್ತಾ ಇದ್ದಾರೆ? ಅಂತಃಕ್ರಿಯಮಾಣ ವ್ಯಾಪಾರ ಕರ್ತೃತ್ವ. ಒಳಗೆ ನಡೆಯುವ ವ್ಯಾಪಾರಕ್ಕೆ ಅವನೇ ನಾಯಕನಾದ್ದರಿಂದ ದೇವರಿಗೆ ಅಂತಃಕರಣ ಅಂತ ಹೆಸರು. ತುಳಿದ ಆನಂದಗಳೇ, ಆಗ ಏನು ಆನಂದ ಪಡುತ್ತಾರೆ? ಆ ಆನಂದದಲ್ಲಿ ದೇವರಿರುತ್ತಾನಂತೆ. ಅಲ್ಲಿ ಯಾವ ರೂಪ ಇದೆ ಅಂದರೆ ಅನಿರುದ್ಧ. ಕೊನೆಯದು ಅನಿರುದ್ಧ, ಅನಿರುದ್ಧ ಅನಿರುದ್ಧ. ಆತ ಯಾವ ಕೆಲಸ ಮಾಡಬೇಕು? ವಿಶ್ವಲಿಂಗದ ಕೆಲಸ. ಎಲ್ಲಿದ್ದಾನಾತ? ಅಭಿನಂದ ಅಂದರೆ ಆನಂದ, ಅದರೊಳಗಿದ್ದಾನೆ. ದೇವರಿಗೆ ಅಭಿನಂದ ಅಂತ ಯಾಕೆ ಹೆಸರು ಅಂದರೆ ಅಭಿನಂದಯತೀತಿ ಅಭಿನಂದನಾಮ. ಆ ಕಾಲಕ್ಕೆ ಆನಂದವನ್ನು ಕೊಟ್ಟು ಅನುಗ್ರಹ ಮಾಡುತ್ತಾನಾದ್ದರಿಂದ ಅವನಿಗೆ ಆ ಹೆಸರು ಕೊಟ್ಟರು. ಅಲ್ಲಿ ನಮ್ಮ ತಾಯಿ ತಂದೆ ಒಳಗಿದ್ದು ನಮಗೆ ಹುಟ್ಟು ಕೊಟ್ಟ ಭಗವಂತನಿಗೆ ವಿಶೇಷ ನಮಸ್ಕಾರಗಳನ್ನು ಸಲ್ಲಿಸಬೇಕು. ಈ ರೀತಿ ಐದು ಅಗ್ನಿಗಳಲ್ಲಿ ನಮ್ಮನ್ನು ಹೋಮ ಮಾಡಿದ ಮೇಲೆ ನಾವು ಹೊರಬಂದದ್ದು, ಅದಕ್ಕಂದ್ರು ನಾವು ಹೊರಬರಲಿಕ್ಕೆ ಕಾರಣವಾದ ಐದು ಅಗ್ನಿಗಳನ್ನು ಯಾರು ನಿತ್ಯವೂ ನೆನೆಯುತ್ತಾರೋ ಅವರಿಗೆ ನೀಚ ಯೋನಿಗಳಲ್ಲಿ ಹುಟ್ಟುವ ಪ್ರಸಂಗವಿಲ್ಲ. ಕತ್ತೆ, ನಾಯಿ, ಹುಳ ಯಾವುದಾಗಿ ಹುಟ್ಟಲ್ಲ. ಒಳ್ಳೆ ವೈಷ್ಣವ ಜನ್ಮ ಸದಾ ಬರುವಂತೆ ಮಾಡ್ತಾರಂತೆ. ಮತ್ತೆ ಇದು ಬೇಕೋ ಬೇಡವ ನೋಡಿ, ಬೇಡ ಅಂದರೆ ಬೇಡ, ಮಾಡ್ತೀರಾ ಇಲ್ವಾ? ಯಾಕೆ, ಯಾರಿಗಾದರೂ ಗ್ಯಾರಂಟಿ ಕಾರ್ಡ್ ಇದೆಯಾ? ಇದು ಹೋದ ಕೂಡಲೇ ಮತ್ತ ವೈಷ್ಣವರಾಗಿ ಹುಡ್ತೀರಿ ಅಂತ ಯಾರಾದ್ರು ಹೇಳಿದ್ದಾರಾ? ಇಲ್ಲಲ್ಲ, ಏನಾಗ್ತೀವೋ ಏನೋ. ನಾವು ಮಾಡಿದ ಸಾಧನೆಗೆ ಆಫ್ರಿಕಾದಲ್ಲೋ ಅಂಟಾರ್ಕ್ಟಿಕಾದಲ್ಲೋ ಕಪ್ಪೆಯಾಗಿ ಹುಟ್ಟಬೇಕಾಗ್ತದೆ, ಹೌದಾ? ಅಂತಹದ್ದು ನಾವು ಈ ಚಿಂತನೆ ಮಾಡಿದರೆ ವಿಶೇಷವಾಗಿ ಭಗವಂತನ ಸನ್ನಿಧಾನದಲ್ಲೇ ಇರಲಿಕ್ಕೆ ಸಾಧ್ಯ. ಇದನ್ನು ಏನೆಂದರು, ಯಾವ ಪ್ರಕರಣ ಇದು? ಜೀವ ಹೋಮ ಪ್ರಕರಣ. ಜೀವನನ್ನೇ ಹೋಮ ಮಾಡಿದ ಪ್ರಕರಣ, ಜೀವ ಹೋಮ ಪ್ರಕರಣ. ಇದಾದ ಮೇಲೆ, ಜೀವ ಹುಟ್ಟಿದ ಮೇಲೆ ಅವನಿಗೆ ಒಂದು ಮಾಡುತ್ತಾರೆ. ಏನು ಮಾಡುತ್ತಾರೆ? ಉಪನಯನ ಮಾಡುತ್ತಾರೆ, ಹೌದಾ? ಉಪನಯನ ಸಂಸ್ಕಾರ. ಉಪನಯನ ಅಂದರೆ ದೇವರ ಹತ್ತಿರ ಕರಕೊಂಡು ಹೋಗುವ ಪ್ರಯತ್ನ. ಉಪ ಅಂದರೆ ಹತ್ತಿರ, ನಯನ ಅಂದರೆ ಕರ್ಕೊಂಡು ಹೋಗೋದು, ಅಥವಾ ಉಪ ಅಂದರೆ ಇನ್ನೊಂದು, ನಯನ ಅಂದರೆ ಕಣ್ಣು. ಹೊಸ ಕಣ್ಣು ಎನಗೆ ಹಚ್ಚಲಿ ಬೇಕು ಜಗದೊಂಬ. ಯಾವುದು ಹೊಸ ಕಣ್ಣು ಅಂದರು? ಹೊಸ ಕಣ್ಣು ಅಂದರೆ ನಾವೊಂದು ಯಾವುದು ಈ ಎರಡು ಹಾಕ್ಕೊಂತೀವಲ್ಲ, ಇದು ಹೊಸ ಕಣ್ಣು. ಅದಕ್ಕಂದ್ರೆ ಈ ಕಣ್ಣಲ್ಲ, ಇನ್ಯಾವ ಕಣ್ಣು ಅಂದರೆ ಗಾಯತ್ರಿ ಮಂತ್ರವೇ ದೇವರನ್ನು ನೋಡಲಿಕ್ಕೆ ಬೇಕಾದ ಹೊಸ ಕಣ್ಣು. ಆ ಕಣ್ಣನ್ನು ಕುರಿತು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದು ಉಪನಯನ ಪ್ರಕರಣ ಅಂದರು. ಆದರೆ ಈ ಪ್ರಕರಣ ಕ್ರಮ ಪ್ರಕಾರ ಇದನ್ನೇ ಹೇಳಬೇಕು ನಾನು. ಆದರೆ ಇವತ್ತು ಎಷ್ಟನೇ ದಿವಸ? ಮೂರನೇ ದಿವಸ ಆಯಿತು. ಇನ್ನು ಇರೋದು ಎಷ್ಟು ದಿವಸ? ನಾಲ್ಕೇ ದಿವಸ ಇದೆ. ನಾಲ್ಕನೇ ದಿವಸ ಮಂಗಳ, ಗಡಿಬಿಡಿ ಇರುತ್ತೆ ಅಲ್ವಾ? ಇನ್ನು ಮೂರೇ ದಿವಸ ಉಳಿದಿದೆ. ಎಷ್ಟು ಪ್ರಕರಣ ಆಯಿತು? ಒಂದು ಪ್ರಕರಣ ಆಯಿತು. ಈ ಪ್ರಕರಣ ಸ್ವಲ್ಪ ಎಟಕಿದೆ ನಿಮಗೆ, ಹೌದಾ? ಸ್ವಲ್ಪ ತಲೆಗೆ ಏರಿದೆಯಾ ಇಲ್ವಾ? ಏರಿ ಅರ್ಥ ಆಗಿದೆ. ಅಂಥದ್ದೇ ಪ್ರಕರಣಗಳು ಗುಂಪು ಕೂತಿವೆ. ಚಿಕ್ಕ 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 ಪ್ರಕರಣಗಳಿವೆ. ಆ ಚಿಕ್ಕ ಚಿಕ್ಕ ಪ್ರಕರಣಗಳನ್ನು ಬೇಗ 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 ನೋಡಿಬಿಡೋಣ. ಆವಾಗ ನಮಗೆ ಲೆಕ್ಕ ಪ್ರಕಾರ ತುಂಬ ಪ್ರಕರಣ ಆದಂತೆ ಇರುತ್ತೆ. ಯಪ್ಪ, ಇಷ್ಟು ಮಾಡಿದ್ರು ಅಂತಷ್ಟು ಇರುತ್ತೆ, ಹೌದಾ? ಎರಡನೆಯದು ನಿಮಗೂ ಎಟಕುತ್ತೆ. ಅದಕ್ಕೆ ಎಲ್ಲಿಗೆ ಹೋಗೋಣ ಅಂದರೆ ತುಂಬ ಚಿಕ್ಕ ಪ್ರಕರಣದಿಂದ ಶುರು ಮಾಡೋಣ. ತುಂಬ ಚಿಕ್ಕ ಪ್ರಕರಣಕ್ಕೆ ಹೋಗೋಣ. ಯಾಕೆ, ಇವಾಗ ನಿಮ್ಮನ್ನು ಫಲಾರಕ್ಕೆ ಬಿಡಬೇಕಾದ್ದರಿಂದ, ಫಲಾರಕ್ಕೆ ಬಿಡಬೇಕಲ್ಲ, ಬಿಡೋದಿದ್ರೆ ಮತ್ತೆ ನಾಳೆ ಪ್ರವಚನಕ್ಕೆ ಬರಲ್ಲ. ಆದ ಕಾರಣ ಈಗ ನೋಡಿ, ಇದೊಂದು ಪ್ರಕರಣ. ಯಾವ ಪ್ರಕರಣ ಅಂದರೆ ಶುದ್ಧ ಯಜ್ಞ ಪ್ರಕರಣ. ಬಹಳ ಒಳ್ಳೆ ಪ್ರಕರಣ. ನಮ್ಮಲ್ಲಿ ಮಡಿ ಮೈಲಿಗೆ ಕಾನ್ಸೆಪ್ಟ್ ಇದೆ, ಹೌದಾ? ಮಡಿ ಅಂದ್ರೇನು, ಮೈಲಿಗೆ ಅಂದ್ರೇನು ಗೊತ್ತು ನಮಗೆ. ನನಗೆ ಗೊತ್ತಿಲ್ಲ, ನೀವು ಹೇಳ್ತೀರಾ ಮಡಿ ಹೇಗಾಗಬೇಕು ಅಂತ. ನಾ ಮೈಲಿಗೆ ಆದೆ, ಮಡಿ ಹೇಗಾಗಬೇಕು? ಸ್ನಾನ ಮಾಡಿದ್ರೆ ಮಡಿ ಆಗ್ತದೆ, ಹೌದಾ? ನಿಜನ ಅಲ್ಲ, ಸ್ನಾನ ಮಾಡಿದ್ರೆ ಮಡಿ ಹಾಕ್ತೀವಿ. ನೀವು ಅದು ಸ್ನಾನ ಬೇಡವಾ? ನೋಡಿ ಅಮ್ಮ, ಈಗ ನೋಡಿ ಹೇಳ್ತೇನೆ. ಇಲ್ಲಿ ಬಾವಿ ಇಲ್ಲ, ಬೋರೆ ಹೌದಾ? ಬೋರ್ ಕಡೆಗೆ ಸ್ನಾನ ಮಾಡಿ. ನಾನು ಮೈಲಿಗೆ ಆದೆ, ಮಡಿ ಆಗಬೇಕು. ಮಡಿ ಆಗ್ಬೇಕಾದ್ರೆ ಏನು ಮಾಡಬೇಕು? ಸ್ನಾನ ಮಾಡಲೇಬೇಕು ಹೌದಾ? ಕೊಡ ಒರೆಸಿದೆ, ಅದು ಮಡಿಗೆ, ಅದಕ್ಕೆ ಒದ್ದೇ ಇಲ್ಲ. ಅದು ಮಡಿಗೂ ಬರುತ್ತೆ, ಮೈಲಿಗೂ ಬರುತ್ತೆ, ಇಬ್ಬರು ಮುಟ್ಬೋದು. ಬೋರ್ ಕೆಳಗಿಟ್ಟು ಬೋರ್ ಸ್ವಿಚ್ ಹಾಕಿದೆ, ಬೋರ್ ನೀರು ಮಡಿಯೇ. ನಾನು ಕ್ಯಾಲ್ಕುಲೇಷನ್ ಹೇಳ್ತಾ ಇದ್ದೀನಿ. ಆ ಕೊಡದಲ್ಲಿ ಬಿತ್ತು ನೀರು, ಆ ನೀರು ಮಡಿಯೋ ಹೋದು. ಕೊಡದಲ್ಲಿ ಬಿದ್ದ ನೀರು ಮಡಿಯೇ. ಈಗ ಮಡಿ ಮೈಲಿಗೆಯಲ್ಲಿ, ಮೈಲಿಗೆಯಲ್ಲಿದ್ದವರು ಮಡಿಯಾದ್ದನ್ನು ಮುಟ್ಟಿದರೆ ಏನಾಗುತ್ತೆ? ಮೈಲಿಗಾಗುತ್ತೆ ಹೌದಾ? ಈ ಕೊಡದಲ್ಲಿ ನೀರಿತ್ತು, ಬೋರಿಂದ ಬಿದ್ದ ನೀರು ಮಡಿಯಲ್ಲಿದೆ, ನಾನು ಮೈಲಿಗೆಯಲ್ಲಿದ್ದೇನೆ, ಮುಟ್ಟಿದೆ, ಏನಾಯಿತು? ಹಾಕ್ಕೊಂಡೆ, ಯಾವ ಸ್ನಾನ ಆಯಿತು? ಮೈಲಿಗೆ ಸ್ನಾನ ಆಯಿತು ಹೌದಾ? ಮತ್ತು ಇಟ್ಟೆ, ಮತ್ತು ಮಡಿಯಾಯಿತು, ನಾನು ಮುಟ್ಟಿದೆ, ಯಾಕೆ ನಾನು ಮೈಲಿಗೆಯಲ್ಲೇ ಇದ್ದೇನೆ. ಆದ್ದರಿಂದ ಮತ್ತು ಹಾಕ್ಕೊಂಡೆ, ಮತ್ತು ಮೈಲಿಗೆ ಸ್ನಾನ. 100 ಕೊಡ ಹಾಕ್ಕೊಂಡ್ರೂ ಕೂಡ ಮೈಲಿಗೆಯಲ್ಲೇ ಇರ್ತೀವಲ್ಲ, ಮತ್ತೆ ಮಡಿಯವಾಗುವುದು ಹೌದಲ್ವ? ಅದಕ್ಕಂದ್ರು ನೀರಿನೊಳಗಿರುವ ದೇವರನ್ನ ಚಿಂತಿಸಿ, ನಮ್ಮ ಶರೀರದ ಸುತ್ತೂ ಇರುವ ದೇವರನ್ನ ಚಿಂತಿಸಿ, ಆ ನೀರಿನೊಳಗಿರುವ ದೇವರನ್ನ ಶರೀರದ ಸುತ್ತೂ ಇರುವ ದೇವರಿಗೆ ಐಕ್ಯ ಚಿಂತನೆ ಮಾಡಿದರೆ ಅದು ಸ್ನಾನ, ಆವಾಗ ಶುದ್ಧಿಯಾಗುತ್ತೆ. ಇಲ್ಲದಿದ್ದರೆ ಇಡೀ ಬಾವಿ ನೀರು, ಬೋರ್ ನೀರೆಲ್ಲ ಸ್ನಾನ ಮಾಡಿದರೂ ಕೂಡ ನಾವು ಮಡಿಯಾಗುವ ಪ್ರಸಕ್ತಿ ಇಲ್ಲ. ಅದಕ್ಕೆ ಹೇಳ್ತಾರೆ, ಮಡಿ ಮಡಿ ಅಂತ ಅಡಿಗಡಿಗಾರುವೆ, ಮಡಿ ಮಾಡುವ ಬಗ್ಗೆ ಬೇರುಂಟು ಹೌದಾ? ಅದು ನಾನು ಎಲ್ಲಿಗೆ ಬಂದೆ, ಅವನ ನೆನಪೆ ನಿಜವಾದ ಮಡಿ. ಹಾಗೆ ಅಂತ ಸ್ನಾನ ಬಿಡಬಾರ್ದು. ಏನು ಮಡಿ ಮೈಲಿಗೆ ಅಂತ ಮಾಡುತ್ತಾ ಇದ್ದೀವಿ, ಮಾಡಲೇಬೇಕು. ಆಚಾರಹೀನಂ ನಪುನಂತಿ ವೇದಾಹ, ಆಚಾರ ವ್ಯವಹಾರ ಇರಲೇಬೇಕು, ಜೊತೆಗೆ ಜ್ಞಾನ ಬೇಕು. ಸರಿ, ಅದರೊಳಗೆ ನೋಡಿ, ಬೋರು ಕೆಳಗಿದ್ದೀವಿ, ಚಿಂತನೆ ಮಾಡುತ್ತಾ ಇದ್ದೀವಿ, ಅದರೊಳಗೆ ದೇವರನ್ನ ನೆನೆಯಬೇಕು ಅಂದವಲ್ಲ. ದೇವರನ್ನ ಹೇಗೆ ನೆನೆಯಬೇಕು? ಡೈರೆಕ್ಟ್ ಆಗಿ ದೇವರನ್ನ ನೆನೆದರೆ ನಾನು ನಿನ್ನ ಪವಿತ್ರನನ್ನ ಮಾಡಲ್ಲ ಅಂದ. ಯಾಕೆ? ವಾಯುದೇವರ ಒಳಗಿರುವ ದೇವರನ್ನು ನೆನೆದರೆ ನಾವು ಪವಿತ್ರ. ಯಾಕೆ? ವಾಯುದೇವರಿಗೆ ಹೆಸರು ಶುಚಿ, ಶುಚಿ ಅಂತ ಹೆಸರು. ಶುಚಿ ಅಂತ ಇರುವ ವಾಯುದೇವರ ಒಳಗಿರುವ ದೇವರ ಹೆಸರು ಶುಚಿ. ಅವನನ್ನು ನೆನೆದರೆ ನಾವು ಶುಚಿ ಹೌದಾ? ಈ ವಾಯುದೇವರು, ಈ ವಾಯುದೇವರು ಏನು ಮಾಡ್ತಿರ್ತಾರೆ ಅಂದರೆ ಗಾಳಿ ತಿರುಗಾಡ್ತಾ ಇರ್ತಾರೆ. ಇವರು ಪವಿತ್ರವಾಗಿರ್ತಾರೆ, ಇವರು ಯಾರನ್ನ ಮುಟ್ಟುತ್ತಾ ಹೋಗ್ತಾರೋ ಅವರೆಲ್ಲರನ್ನ ಪವಿತ್ರ ಮಾಡ್ತಾ ಹೋಗ್ತಾರೆ. ಎಷ್ಟು ಚೆನ್ನಾಗಿದೆ. ಅದಕ್ಕೆ ಹೇಳ್ತಾರೆ, ಹೇಳ್ತಾರೆ ಯಜ್ಞಾಭಿಮಾನಿತ್ವಾತ್ ಇತಸ್ತತಃ ಸಂಚರನ್ ಸ್ವಸಂಬಂಧೇನ ಸರ್ವಂ ಪವಿತ್ರೀಕರೋತೀತಿ ಹೇತೋಶ್ಚ ಅಸ್ಯ ಯಜ್ಞ ನಾಮ ವಾಯು ತದ್ಗತಃ ಹರಿಶ್ಚ. ವಾಯುದೇವರಿಗೆ ತಾನು ತಿರುಗಾಡತಾ ಎಲ್ಲವನ್ನ ಪವಿತ್ರ ಮಾಡತಾರಾದ್ದರಿಂದ, ಎರಡನೆಯದು ನಮ್ಮ ಬದುಕೇ ದೊಡ್ಡ ಯಜ್ಞ, ಬದುಕೋದೇ ಯಜ್ಞ. ಆ ಯಜ್ಞಕ್ಕೆ ಅಭಿಮಾನಿಯ ಅಂದರೆ ಹೊರಗೆ ನಡೆಯುವ ಯಜ್ಞಕ್ಕೂ ಈ ಬದುಕಿನ ಯಜ್ಞಕ್ಕೂ ಅಭಿಮಾನಿ ವಾಯುದೇವರು. ಆದ್ದರಿಂದ ವಾಯುದೇವರಿಗೆ ಏನು ಹೆಸರು? ಯಜ್ಞ ಅಂತ ಹೆಸರು ಅವರಿಗೆ, ಯಜ್ಞ ಅಂತ ಹೆಸರು. ಯಜ್ಞನಾಮಕ ವಾಯುದೇವರು. ಆ ಯಜ್ಞನಾಮಕ ವಾಯುದೇವರ ಸ್ಮರಣೆಯಿಂದ ನಾವು ಪವಿತ್ರರಾಗ್ತೇವೆ. ಅದಕ್ಕಂದ್ರು ವಾಯುದೇವರೊಂದು, ನನ್ನನ್ನು ಮಾತ್ರ ನೆನೆದರೆ ನೀವು ಪವಿತ್ರ ಆಗಲ್ಲ, ನನ್ನ ಒಳಗಿರುವ ದೇವರನ್ನೂ ನೆನೆಯಬೇಕು. ಆ ದೇವರ ಹೆಸರೇನು? ವಾಯುದೇವರ ಹೆಸರು ಯಜ್ಞ. ಯಜ್ಞನಾಮಕ ವಾಯುದೇವರೊಳಗಿರುವ ದೇವರ ಹೆಸರು ಯಜ್ಞ. ಸಿಂಪಲ್ ಅಷ್ಟೇ ಅಲ್ವಾ? ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಆ ಹೆಸರನ್ನೇ ದೇವರಿದ್ದಾರೆ. ಅದಕ್ಕೆ ಯಜ್ಞನಾಮಕ ವಾಯುದೇವರ ಒಳಗಿರತಕ್ಕ ಭಗವಂತ, ಯಜ್ಞ ನಾಮಕ ಭಗವಂತನನ್ನ ನಾವು ಸ್ಮರಣೆ ಮಾಡಬೇಕು. ಈ ಯಜ್ಞನಾಮಕ ವಾಯುದೇವರಿಗೆ ಎರಡು ಪಾದಗಳಿವೆ. ಎರಡು ಪಾದ ವಾಯುದೇವರಿಗೆ, ಎರಡೇ ಪಾದ ತಾನೆ ವಾಯುದೇವರಿಗೆ ಎರಡು ಪಾದ ಅಂತ ಹೇಳುತ್ತಾರೆ. ಅದರಲ್ಲಿ ಬಲಪಾದ ಎಡಪಾದ ಎರಡೂ ಪಾದಗಳಿವೆ. ಈ ಬಲಪಾದ ಎಲ್ಲಿರುತ್ತೆ? ಎಲ್ಲಿರುತ್ತೆ ಅಂದ್ರೇನು? ಅಂದರೆ ವಾಯುದೇವರು ನಮ್ಮಲ್ಲೇ ಇದ್ದಾರೆ. ವಾಯುದೇವರು ನಮ್ಮಲ್ಲೇ ಇದ್ದಾರೆ, ಯಜ್ಞಾಭಿಮಾನಿಗಳಾಗಿದ್ದಾರೆ. ಯಜ್ಞಾಭಿಮಾನಿಗಳ ಅಂದರೆ ನಮ್ಮ ಬದುಕೇ ಯಜ್ಞ ಅಂತೀರಾ? ನಾವು ಬದುಕೋದೇ ಯಜ್ಞ ಅದಕ್ಕಂದ್ರು ಹೌದು, ಬದುಕೋದೇ ಯಜ್ಞ. ಹೇಳುತ್ತಾರೆ, ತಸ್ಯೈವಂ ವಿದುಷೋ ಯಜ್ಞಶ್ಚಾತ್ಮ ಯಜಮಾನಃ. ಜ್ಞಾನಿಯಾದವನ ಬದುಕೇ ದೊಡ್ಡ ಯಜ್ಞ. ಅವನ ಹೆಂಡತಿ ಯಾರಯ್ಯ ಅಂದರೆ ಶ್ರದ್ಧಾ. ಶ್ರದ್ಧಾ ಪತ್ನಿ ಅಲ್ಲ, ಕುಂಡ ಶರೀರವೇ ಕುಂಡ. ನಂತರ ಆಹುತಿ ಯಾವುದು? ತುಪ್ಪ ಅಂದರೆ ಹೇಳ್ತಾರೆ ಜ್ಞಾನವೇ ಆಹುತಿ. ನಂತರ ಅನ್ನ ಯಾವುದು ಅಂದರೆ ತಿನ್ನೋದು. ಯತ್ ಸಾಯಂ ಪ್ರಾತರತ್ತಿ ತತ್ ಸಮಿಧ. ಏನು ಬೆಳಿಗ್ಗೆ ಸಾಯಂಕಾಲ ಊಟ ಮಾಡತಾನಲ್ಲ ಅದು ದೇವರಿಗೆ ಹೋಮ. ಇದು ವೇದ ಹೇಳ್ತಾ ಬರ್ತಾ ಇದೆ. ನಾವು ಚಿಂತನೆ ಮಾಡ್ತಾನೇ ಇಲ್ಲ. ದೇವತೆಗಳು ಮಾಡಿ ಪುಣ್ಯ ಕಟ್ಕೊಂಡು ಹೋಗ್ಬಿಡ್ತಾರೆ, ನಾವು ಮಾತ್ರ ಒಣ ಏನಿಲ್ಲ ಹಾಕೋ ಏನೋ ತಿಂಡಿ ತಿಂದು ಕೂತಿರ್ತೀವಿ ಅಷ್ಟೇ. ಕಾಯೋ ಕಾಲಕ್ಕೆ ಏನೂ ಬರಲ್ಲ. ಆ ತಿನ್ನೋ ಕಾಲಕ್ಕೆ ದೊಡ್ಡ ಯಜ್ಞ ಅಂತ ಮಾಡಿದರೆ ಹೇಳ್ತಾರೆ, ತಿರುಗಾಡಿದ್ದು ಕೂತದ್ದು ಎದ್ದದ್ದು ಯಜ್ಞದಲ್ಲಿ ಪ್ರವರ್ಗ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆದ್ದರಿಂದ ಈ ಯಜ್ಞಕ್ಕೆ ಅಭಿಮಾನಿಯಾಗಿ ವಾಯುದೇವರು ನಮ್ಮಲ್ಲಿ ನಿಂತಿದ್ದಾರೆ, ಅವರೊಳಗೆ ದೇವರಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ನಮ್ಮ ಬದುಕೇ ಯಜ್ಞ. ಈ ಯಜ್ಞಕ್ಕೆ ಅಭಿಮಾನಿಯಾಗಿ ವಾಯುದೇವರಿದ್ದಾರೆ, ನಮ್ಮೊಳಗೆ ಇದ್ದಾರೆ. ಅವರ ಹೆಸರು ಯಜ್ಞ, ಅವರೊಳಗೆ ಒಳಗಿರುವ ದೇವರ ಹೆಸರು ಯಜ್ಞ. ಇವರಿಗೆ ಎಷ್ಟು ಪಾದ? ಎರಡು ಪಾದ. ಒಂದು ದಕ್ಷಿಣ ಪಾದ, ಇನ್ನೊಂದು ವಾಮಪಾದ. ದಕ್ಷಿಣ ಪಾದ ಎಲ್ಲಿರುತ್ತೆ ಅಂದರೆ ನಮ್ಮ ಮನಸ್ಸಿನೊಳಗಿರುತ್ತೆ. ಹೇಳುತ್ತಾರೆ, ದಕ್ಷಿಣ ಪಾದ ಮನಸ್ಸಿ ವರ್ತತೆ, ವಾಮೋ ವಾಚಿ. ಎಡಕಾಲೆಲ್ಲಿರುತ್ತೆ ಅಂದರೆ ನಾಲಿಗೆಯಲ್ಲಿರುತ್ತೆ. ನಾಲಿಗೆಯಲ್ಲಿರುತ್ತೆ. ಹಾಗಾದರೆ ನಾಲಿಗೆ ಎಲ್ಲಿದೆ? ಇಲ್ಲಿದೆ. ಮನಸ್ಸೆಲ್ಲಿದೆ? ಇಲ್ಲಿ. ದಕ್ಷಿಣ ಮನಸ್ಸು ಹೌದಾ? ಅದಕ್ಕೆ ಇಲ್ಲ, ಮನಸ್ಸಿನಲ್ಲಿ ದಕ್ಷಿಣ ಪಾದ, ಮಾತಿನಲ್ಲಿ ಎಡಪಾದ. ಹಾಗಾದರೆ ಎರಡೂ ಹಿಂಗೆ ಜೋಡಿಸಿದ್ರೆ ಆಗತ್ತಾ? ಇದು ಮೇಲಿದೆ, ಇದು ಕೆಳಗಿದೆ ಅಲ್ವಾ? ಒಂದು ಈಚೆ ಇದೆ, ಒಂದು ಈಚೆ ಇದೆ. ವಾಕ್ ಇಲ್ಲಿದೆ, ಮನಸ್ಸಿಲ್ಲಿದೆ. ಹಾಗಾದರೆ ಕಾಲು ಹೆಂಗಿಟ್ಟಿರಬೇಕು? ಹೇಗಿರ್ಬೇಕ್ರಿ? ಅಲ್ಲಿ ನೋಡಿರಿ, ಕಾಣಿದವ್ರು ಹೇಗಿದ್ದಾರೆ? ಒಂದು ಕಾಲು ಆಚೆ, ಒಂದು ಕಾಲು ಈಚೆ. ನಾವು ನೋಡ್ತೀವಿ, ಯಾಕೆ ಈ ಪ್ರಾಣದೇವರು ಈ ಕಾಲು ಹೀಗೆ ಹಾರಗಾಲ ಹಾಕಿರ್ತಾರೆ ಅಂತ. ಯಜ್ಞನಾಮಕ ವಾಯುದೇವರು ನಮ್ಮಲ್ಲಿದ್ದಾರೆ ನೋಡಿ. ಬಲಗಾಲು ಹಿಂದಕ್ಕಿರುತ್ತೆ, ಹೌದಾ? ನೋಡಿ, ಸರಿ ಮತ್ತೆ ಸರಿ ನೋಡಿ, ಬಲಗಾಲು ಹಿಂದಕ್ಕಿರುತ್ತೆ, ಎಡಗಾಲು ಮುಂದಕ್ಕಿರುತ್ತೆ. ಬಲಗಾಲು ಮುಂದಕ್ಕಿದ್ದು ಎಡಗಾಲು ಹಿಂದಕ್ಕಿರಲ್ಲ. ಒಂದ್ಸಾರಿ ಮತ್ತು ಎದ್ದು ಬೇಕಾದ್ರೆ ಪ್ರವಚನ ಆದ ಮೇಲೆ ನೋಡಿ ಅಲ್ವಾ? ಹಾಗಾದರೆ ಬಲಗಾಲು ಹಿಂದಕ್ಕಿದೆ, ಎಡಗಾಲು ಮುಂದಕ್ಕಿದೆ. ಹಿಂದಕ್ಕೆಲ್ಲಿದೆ? ಮನಸ್ಸಿನಲ್ಲಿ. ಎಡಗಾಲು ಮುಂದಕ್ಕೆ, ಎಲ್ಲಿ? ವಿಶೇಷ ವಾಕ್ಯನಲ್ಲಿದೆ. ಸರಿ ಹೋಯ್ತಾ? ಹಾರಗಾಲಿನ ಹನುಮ ಅಂದರೆ ಯಜ್ಞನಾಮಕ ವಾಯು. ಅಂಥ ವಾಯುದೇವರನ್ನ ಉಪಾಸನೆಗಿಟ್ಟು 732 ಪ್ರಾಣದೇವರನ್ನ ಪ್ರತಿಷ್ಠಾ ಮಾಡಿದ ತಾಕತ್ತು ನಮ್ಮ ವ್ಯಾಸರಾದ ಗುರು ಸಾರ್ವಭೌಮ. ಅವರ ಚಿಂತನೆ ಹೇಗಿರಬೇಕು? ಯಜ್ಞನಾಮಕ ವಾಯುದೇವರು ಸಿದ್ಧಿಯವರಿಗಾಗ್ಬಿಟ್ಟಿದ್ದಾರೆ. ಅದಕ್ಕೆ ಯಂತ್ರೋದ್ಧಾರಕ ಬಂದ ಸ್ವಾಮಿ ಬಂದ್ಬಿಟ್ಟ, ನಾನು ನಿಮ್ಮ ಹತ್ರ ನಿಂತ್ಕೊಂಡ್ಬಿಡ್ತೇನೆ ಅಂತ ನಿಂತ್ಬಿಟ್ಟ. ಅದಕ್ಕೆ ಹೇಳ್ತಾರೆ, ಹಾಗಾದರೆ ನಮ್ಮ ನಾಲಿಗೆಯಲ್ಲಿ ವಾಯುದೇವರ ಪಾದವಿದೆ, ನಮ್ಮ ಮನಸ್ಸಿನಲ್ಲೂ ವಾಯುದೇವರ ಪಾದವಿದೆ. ಮನಸ್ಸಿನಲ್ಲಿ ಯಾವ ಪಾದವಿದೆ? ಬಲಪಾದವಿದೆ. ಮಾತಿನಲ್ಲಿ ಎಡಪಾದವಿದೆ. ಈ ಎರಡೂ ಪಾದಗಳನ್ನು ಪೂಜಾ ಮಾಡುವವರಿದ್ದಾರೆ. ಪೂಜಾ ಮಾಡುವವರಿದ್ದಾರೆ ಯಾರು ಅಂದರೆ ಹೇಳ್ತಾರೆ. ಒಂದು 5 ನಿಮಿಷ ಲೇಟ್ ಬಿಟ್ಟರೆ ಪರವಾಗಿಲ್ಲ, ಚಿತ್ತಲು ಮುಗಿದೋಗ್ಬಿಡುತ್ತೆ, ಹಿಡಿತಕ್ಕೆ ಬರುತ್ತೆ. ಇವತ್ತಿನ ಚಿಂತನೆ ಮಾಡಿದರೆ ಆಯ್ತಪ್ಪ, ಸುಲಭ, ಬಹಳ ಸುಲಭ. ಅದಕ್ಕೆ ಹೇಳ್ತಾರೆ, ನಮ್ಮ ಬದುಕೆ ಯಜ್ಞ ಅಲ್ವಾ, ಈ ಬದುಕೆ ಯಜ್ಞ ಆದಾಗ ಈ ಯಜ್ಞಕ್ಕೆ 4 ಜನ ಋತ್ವಿಜರು. ಯಜ್ಞದಲ್ಲಿ ಎಷ್ಟು ಜನ ಇರ್ತಾರೆ? 4 ಜನ. ಒಬ್ಬರು ಹೋತ, ಹೋತೃಗಳು ಹೋಮ ಮಾಡೋರು. ಇನ್ನೊಬ್ಬರು ಅಧ್ವರಿಯು ಅಂತ, ಬೇಕಾದ ತಂದುಕೊಡೋರು. ಮೊದಲನೇದ್ಯಾವುದು ಹೋತ, ಎರಡನೆಯದು ಅಧ್ವರಿಯು, ಮೂರನೆಯದು ಯಾರು ಅಂದರೆ ಆ ಯಾವ ರುಕ್ಕನ್ನು ಆಹುತಿ ಕೊಡ್ತಾರೋ ಅದನ್ನೇ ಸಮಯಕ್ಕೆ ಸಾಮಗಾನ ಮಾಡ್ತಾ ಇರ್ತಾರೆ. ಅದಕ್ಕೆ ನಮಗೆ ಸಾಮಗಾನ ಮಾಡೋರು ಸಿಗಲ್ಲ. ಆದ್ದರಿಂದ ಯಾವ ಪವಮಾನ ಹೋಮ ಇಟ್ಕೊಂಡ್ರೆ ಆ ಮಂತ್ರ ಪಾರಾಯಣ ಕೆಟ್ಟಿರ್ತಾರೆ, ಅವರನ್ನು ಉದ್ಗಾತ್ರು ಅಂತಾರೆ. ಎಷ್ಟು ಜನ ಆದರು? ಹೋತೃ, ಆದ್ಮೇಲೆ ಅಧ್ವರಿಯು. ಹೇಳಿ ಬಾಯಿ ತುಂಬ ಅಲ್ಲಿ ಬರಲ್ಲ. ಹೋತೃ, ಅಧ್ವರಿಯು, ಉದ್ಗಾತೃ. ಹೆಸರು ಹೇಳ್ಬೋದು? ನೀವು ಹೆಸರು ಹೇಳಿದ್ರಪ್ಪ ಹೆಂಗಸರು ಹೇಳ್ಬೋದು ಇಲ್ಲೋ ಅಂತ ಹೇಳ್ಬೋದು. ಹೆಸರು ಹೇಳ್ಬೋದು, ಹೋತೃ, ಅಧ್ವರಿಯು, ಉದ್ಗಾತೃ. ಇನ್ನೊಬ್ಬರಿದ್ದಾರೆ ಯಾರು ಅಂತ, ಬ್ರಹ್ಮ ಅಂದರೆ ಯಾರು? ಸೈಲೆಂಟಾಗಿ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡಿದ್ದು ತಪ್ಪು ನಡೆದರೆ ಹೇಳ್ತಾರೆ, ತಪ್ಪು ನಡೆದರೆ ಬಿಟ್ಟು ಮಿಕ್ಕ ಕಾಲದಲ್ಲಿ ಮಾತಾಡಿದರೆ ಬ್ರಹ್ಮ ಯಜ್ಞ ಹಾಳಾಗುತ್ತೆ, ಯಜ್ಞಧ್ವಂಸ, ಮಾತಾಡಲೇಬಾರದು. ಅವರ ಬ್ರಹ್ಮ ಅಂತ ಕರೀತಾರೆ. ಅದಕ್ಕೆ ನಾವೊಂದು ಈ ಬ್ರಹ್ಮಂತವರಿಗೆ ತಂಟೆ ನಮಗೆ ಯಾಕೆ ಅಂತ ತೆಂಗಿನಕಾಯಿ ಇಟ್ಬಿಡುತ್ತೆ. ಮಾತಾಡದೇ ಇರುವ ಬ್ರಹ್ಮನನ್ನು ಇಟ್ಬಿಡ್ತಾರೆ, ನೀವು ಮಾತಾಡೋದೇ ಬೇಡ ಅಲ್ವಾ. ಬ್ರಹ್ಮ ಮಾತಾಡಬಾರ್ದು, ಮಾತಾಡಿದ್ರೆ ಹೋಮ ಹಾಳಾಗುತ್ತೆ. ಅದಕ್ಕೆ ತೆಂಗಿನಕಾಯಿ ಇಟ್ಬಿಟ್ರೆ ಭಾಳ ಬೆಸ್ಟ್, ಅದಕ್ಕೆ ತೆಂಗಿನಕಾಯಿ ಇಟ್ಬಿಡ್ತಾರೆ. ಅದಕ್ಕೆ ಯಾರ್ಯಾರು? ಹೋತೃ, ಅಧ್ವರಿಯು, ಉದ್ಗಾತೃ, ಬ್ರಹ್ಮ. ಹೌದಾ? ನಾಲ್ಕು. ಇನ್ನೊಂದ್ಸಲ ಹೇಳ್ತೀರ? ಹೋತೃ, ನೆಕ್ಸ್ಟ್ ಹೋತೃ, ಉದ್ಗಾತೃ, ಹೋತೃ, ಉದ್ಗಾತೃ, ಅಧ್ವರಿಯು, ಬ್ರಹ್ಮ. ಈ ಶರೀರದ ಯಜ್ಞದಲ್ಲಿ ಹೋತೃ ಯಾರು ಅಂದರೆ ಹೇಳ್ತಾರೆ, ಅಗ್ನಿರ್ಹೋತ. ಅಗ್ನಿದೇವರೇ ಹೋತೃ. ಇನ್ನು ಉದ್ಗಾತ ಯಾರು? ಸರಿ, ಪ್ರಾಣ ಉದ್ಗಾತ. ವಾಯುದೇವರು ಹೊಟ್ಟೆಯಲ್ಲೇ ಕೂತ್ಕೊಂಡು ಉದ್ಗಾನ ಮಾಡುತ್ತಾ ಇರ್ತಾರೆ. ವಾಯುದೇವರೇ ಉದ್ಗಾತ. ಅದರಲ್ಲಿ ವಾಯುದೇವರು ಅಂದರೆ ಇಲ್ಲಿ ವಾಯುದೇವರು ಯಜ್ಞನಾಮಕರಾಗಿದ್ದಾರೆ. ಆದ್ದರಿಂದ ದಾಸ ಪ್ರಾಣರು ಅವರಿಗಿಂತ ಕಡಿಮೆ ಆದವರು ಪ್ರಾಣ ಶಬ್ದವಾಚ್ಯರಾಗಿ ನಿಂತಿದ್ದಾರೆ. ಅಹಂಕಾರಿಕ ಪ್ರಾಣಾದಿಗಳು ಅವರು ಉದ್ಗಾತೃ. ಹೋತೃ ಯಾರು? ಹೋತೃ ಯಾರು? ಅಗ್ನಿ ಹೋತೃ. ಇನ್ನೊಂದ್ಸರಿ ಹೇಳಿ, ಅಗ್ನಿ ಹೋತೃ. ಉದ್ಗಾತೃ ಪ್ರಾಣ. ಹೌದಾ? ಬ್ರಹ್ಮ ಯಾರು ಅಂದರೆ ಮನೋಬ್ರಹ್ಮ. ಮನೋಭಿಮಾನಿಗಳು ರುದ್ರದೇವರೇ ಬ್ರಹ್ಮ ಅಂತ ಕರೆಸ್ಕೊಂಡಿದ್ದಾರೆ, ಬ್ರಹ್ಮ ಅಂತ ಕರೆಸ್ಕೊಂಡಿದ್ದಾರೆ. ಇನ್ಯಾರು ಬಿಟ್ಟೋದ್ರು? ಅಧ್ವರಿಯು ಬಿಟ್ಟೋದ್ರಲ್ಲ. ಅಧ್ವರಿಯು ಯಾರು ಅಂದರೆ ಚಕ್ಷುರಧ್ವರಿಯು. ಚಕ್ಷುರಭಿಮಾನಿ ಯಾರು? ಸೂರ್ಯ. ಹೌದಾ? ಸೂರ್ಯದೇವರೇ ಅಧ್ವರಿಯು. ಹಾಗಾದರೆ ಹೋತ ಯಾರು? ಅಗ್ನಿ. ಅಧ್ವರಿಯು ಸೂರ್ಯ. ಉದ್ಗಾತ ಅಹಂಕಾರಿಕ ಪ್ರಾಣದೇವರು. ಈ ಮೂವರು ಒಂದು ಸೆಟ್. ಬ್ರಹ್ಮ ಯಾರು? ರುದ್ರದೇವರು, ಮನೋಭಿಮಾನಿಗಳು. ಇವರೊಬ್ಬರು ಏನು ಮಾಡುತ್ತಾರೆ ಅಂದರೆ ವಾಯುದೇವರ ಬಲಪಾದ ಎಲ್ಲಿದೆ? ಮನಸ್ಸಿನಲ್ಲಿದೆ. ಮನೋಭಿಮಾನಿಗಳಾದ ರುದ್ರದೇವರು ಯಾರು? ಬ್ರಹ್ಮ. ಅವರು ಪೂಜಾ ಮಾಡುತ್ತಾರೆ. ಯಾವುದರಿಂದ? ಮನಸ್ಸಿನಿಂದಲೇ ಪೂಜಾ ಮಾಡುತ್ತಾರೆ. ಅಂದರೆ ನಮ್ಮ ಮನಸ್ಸಿನಿಂದ ನಾನಾ ಆಲೋಚನೆಗಳನ್ನು ಕೊಟ್ಟು ಇದು ವಾಯುದೇವರ ಪೂಜಾ ಅಂತ ಮಾಡುತ್ತಾರೆ. ಇನ್ನು ವಾಯುದೇವರ ಎಡಪಾದವನ್ನು ಯಾರು ಮಾಡುತ್ತಾರೆ ಪೂಜಾ ಅಂದರೆ? ಹೋತೃ ಅಧ್ವರಿಯು ಉದ್ಗಾತೃ. ಮೂರು ಜನ ಇದ್ದಾರಲ್ಲ, ಹೋತೃ ಯಾರು? ಅಗ್ನಿ. ಅಧ್ವರ್ಯು ಸೂರ್ಯ, ಉದ್ಗಾತ್ರ ಅಹಂಕಾರಿಕ ಪ್ರಾಣದೇವರು. ಈ ಮೂರು ಜನ ಸೇರಿಕೊಂಡು ನಾಲಿಗೆಯಲ್ಲಿ ವಾಕಿನಲ್ಲಿರುವ ವಾಯುದೇವರ ಎಡಪಾದವನ್ನು ಪೂಜಾ ಮಾಡುತ್ತಿರ್ತಾರೆ. ಯಾಕೆ? ವಾಗ್ಭಿಹಿ ಅಂದರೆ ವಿಶೇಷವಾದ ನಮ್ಮಿಂದ ಮಾತುಗಳನ್ನು ಹೊರಡಿಸಿ ಆ ಮಾತುಗಳ ಮೂಲಕ ವಾಯುದೇವರ ಪೂಜಾ ಮಾಡುತ್ತಾ ಇರ್ತಾರೆ. ಹೌದಾ? ಇಷ್ಟು ಗೊತ್ತಾಯ್ತಾ? ನೀವು ಏನು ಗೊತ್ತಾಯಿತು ಒಂದ್ಸಲ ಹೇಳಿ. ವಾಯುದೇವರು ನಮ್ಮಲ್ಲಿದ್ದಾರೆ. ಫಸ್ಟ್ ಸ್ಟೆಪ್, ವಾಯುದೇವರ ಹೆಸರು ಯಜ್ಞ. ವಾಯುದೇವರೊಳಗೆ ದೇವರಿದ್ದಾರೆ, ಅವರ ಹೆಸರು ಯಜ್ಞ. ಎರಡು ಕಾಲು, ಹೌದಾ? ಬಲಗಾಲು ಮನಸ್ಸಿನಲ್ಲಿ, ಎಡಗಾಲು ಮಾತಿನಲ್ಲಿ. ಹೌದಾ? ಈ ಬಲಗಾಲನ್ನು ರುದ್ರದೇವರು ಪೂಜಾ ಮಾಡುತ್ತಾರೆ ಬ್ರಹ್ಮ ಅಂತ ಕರೆಸಿಕೊಂಡು, ಎಡಗಾಲನ್ನು ಹೋತೃ ಅಧ್ವರಿಯು ಉದ್ಗಾತೃ ಸೂರ್ಯ ಅಗ್ನಿ ಅಹಂಕಾರಿಕ ಪ್ರಾಣದೇವರು ಮೂವರು ಪೂಜಾ ಮಾಡುತ್ತಾರೆ ಅಂತ ನೀವು ಗೊತ್ತಾಯ್ತಲ್ಲ ಹೇಳ್ತಾರೆ. ಏವಂ ಜಾನನ್ ಪುರುಷ ಸರ್ವದಾ ಪವಿತ್ರ ಏವ ಭವತಿ. ಇಷ್ಟು ನೆನೆದು ಒಂದು ಸಲ ವಾಯುದೇವರ ಪಾದ ಇಲ್ಲೇ ಇಲ್ಲಿ ಇದೆ ಅಂತ ವಾಯುದೇವರು ನಿಂತಿದ್ದಾರೆ, ದೇವತೆಗಳು ಪೂಜಾ ಮಾಡುತ್ತಾ ಇದ್ದಾರೆ ಅಂತ ಒಂದು ಸಲ ಮನಸ್ಸಿನಲ್ಲಿ ಯಜ್ಞಾಯ ನಮಃ ಅಂದು ಕೂಡಲೇ ಅವರ್ಣ ಪವಿತ್ರ ಆಗಿಬಿಡ್ತಾನೆ ಮನುಷ್ಯ. ಎಂಥ ಸ್ಥಿತಿಯಲ್ಲೂ ಪವಿತ್ರನಾಗ್ತಾನೆ ವಾಯುದೇವರ ಸ್ಮರಣೆಯಿಂದ. ಒಂದು ಪ್ರಕರಣ ಮುಗಿತು. ಎಷ್ಟು ಚೆನ್ನಾಗಿದೆ ಅಲ್ವ? ಹಾ, ಇದರೊಳಗೆ ಒಂದಿದೆ. ಹೇಳುತ್ತಾರೆ ವಾಯುದೇವರು ಇಷ್ಟು ಪವಿತ್ರ ಆಗಲ್ಲ, ಅದಕ್ಕೆ ಕಾರಣ ಏನು ಅಂದರೆ ದೇವರು ಯಜ್ಞನಾಮಕನಾಗಿ ವಾಯುದೇವರಲ್ಲಿ ನಿಂತಿದ್ದಾರೆ. ದೇವರು ಹೆಂಗೆ ನಿಂತಿದ್ದಾರೆ ವಾಯುದೇವರಲ್ಲಿ ಅಂದರೆ, ದೇವರ ಬಲಪಾದ ವಾಯುದೇವರ ಮನಸ್ಸಿನಲ್ಲಿ, ದೇವರ ಎಡಪಾದ ವಾಯುದೇವರ ವಾಕ್ಯನಲ್ಲಿ ಇದೆ. ಮತ್ತೆ ವಾಯುದೇವರ ಒಳಗೆ ಅಧ್ವರಿಯು ಹೋತ ಉದ್ಗಾತ್ರು ಅವರು ಯಾರು? ವಾಯುದೇವರಿಗಿಂತ ಜಾಸ್ತಿಯಾದವರೇ ಇರಬೇಕು. ಲಕ್ಷ್ಮೀದೇವಿಯೇ ನಾಲ್ಕು ರೂಪಗಳಿಂದ, ಬ್ರಹ್ಮಾಂಬ ರೂಪದಿಂದ ದೇವರ ಬಲಪಾದವನ್ನ ಪೂಜೆ ಮಾಡುತ್ತಾಳೆ. ಹೋತೃ ಅಧ್ವರಿಯು ಉದ್ಗಾತ್ರು ಅಂತ ಮೂರು ರೂಪಗಳಿಂದ ಎಡಪಾದವನ್ನ ಪೂಜಾ ಮಾಡುತ್ತಾಳೆ. ಯಜ್ಞನಾಮಕ ಭಗವಂತನಿಂದ, ಪವಿತ್ರನಾದ ಯಜ್ಞನಾಮಕ ಭಗವಂತನಿಂದ ವಾಯುದೇವರು ಪವಿತ್ರರಾಗಿದ್ದಾರೆ. ಆ ವಾಯುದೇವರ ಸ್ಮರಣೆಯಿಂದ ನಾನು ಪವಿತ್ರನಾಗಿದ್ದೇನೆ ಅಂತ ಯಾರು ತಿಳಿಯುತ್ತಾರೋ ಅವರು ಎಂಥ ಕಾಲದಲ್ಲಿದ್ದರೂ ಕೂಡ ಸದಾ ಪವಿತ್ರರಾಗಿರ್ತಾರೆ. ನಾಳೆದೇನು ಮಾಡೋಣ? ಇಷ್ಟನ್ನ ಬೆಳಿಗ್ಗೆ ಒಮ್ಮೆ ನೆನೆಯೋಣ, ಒಮ್ಮೆ ಕೂತ್ಕೊಂಡು ನೆನೆಯೋಣ. ಅದಕ್ಕೆ ಅಲ್ಲ, ಅದು ಯಾವುದು ಪುಸ್ತಕ ಯಾರಪ್ಪ ಜೆರಾಕ್ಸ್ ಮಾಡಿಸ್ತೇನೆ ಅಂತ ಹೇಳಿದ್ರು, ಇದೆಯಾ ನೋಡಿ ಇದ್ರೆ. ಯಾಕಂದ್ರೆ ನಾನು ಹೇಳಿದ್ದನ್ನ ತಟ್ಟನೆ ನೀವು ಆ ಕನ್ನಡದ ಪುಸ್ತಕದಲ್ಲಿ ಜೆರಾಕ್ಸ್ ಪೇಪರಲ್ಲಿ ನೋಡಿಬಿಟ್ರೆ ನೀವು ಕೂಡಲೇ ಚಿಂತನೆ ಮಾಡ್ಕೋಬಹುದು. ದಿನಾಗ ಒಂದ್ಸಲ ಓದ್ತಾ ಹೋದರೆ ಒಂದ್ ತಿಂಗಳಿಗೆ ಬಾಯಿ ಬಂದ್ಬಿಡುತ್ತೆ, ಪಕ್ಕಕ್ಕೆ ಹಾಕ್ಬಿಡ್ತೀರ ನೀವು, ಬಾಯಿ ಬಂದ್ಬಿಡುತ್ತೆ, ಸರ 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 ಹೇಳ್ತಾ ಹೋಗ್ಬೋದು. ಅಷ್ಟೇ ಅಲ್ಲ, ಬೆಳಿಗ್ಗೆ ಒಮ್ಮೆ ಯಜ್ಞನಾಮಕನ ಪೂರ್ಣ ಚಿಂತನೆ ಮಾಡಿ ಯಾವಾಗ ಯಾವಾಗ ನಿಮಗೆ ಅನಿಸತ್ತೋ ಯಜ್ಞಾಯ ನಮಃ ಯಜ್ಞಾಯ ನಮಃ ಯಜ್ಞಾಯ ನಮಃ. ಯಾರನ್ನ? ವಾಯುದೇವರನ್ನ, ದೇವರನ್ನ ಸ್ಮರಣೆ ಮಾಡಿದರೆ ಎಲ್ಲ ಪವಿತ್ರ ಆಗ್ತಾ 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 ಬರುತ್ತೆ. ಯಾವುದರಿಂದ ಪವಿತ್ರ ಅಂದರೆ, ಯಾರ್ಯಾರೋ ನೋಡ್ತಿರ್ತಾರೆ, ಯಾರ್ಯಾರೋ ಮಾಡುತ್ತಿರ್ತಾರೆ, ಏನೇನೋ ಆಗಿರುತ್ತೆ. ಹೇಳ, ಅಲ್ಲಿಗೂ ಬರುತ್ತೇನೆ. ನೀವೆಲ್ಲ ಮಡಿ ಮಾಡ್ತೀರಲ್ಲ. ಮಡಿ ಅಂದರೆ ಯಾರಾದರೂ ಎಂಜಲು ಮಾಡಿ ಕೈಯನ್ನು ಎಂಜಲು ಮಾಡಿ ಅದರಿಂದ ಮುಟ್ಟಿದರೆ ಆ ಪದಾರ್ಥ ಬರುತ್ತಾ ನಿಮಗೆ? ಬರಲ್ಲಲ್ಲ, ಬರುತ್ತಾ ಅಲ್ಲ? ನೀವು ಏಕ್ ಮಾತು ಕೂಡ ಬರಲ್ಲ. ತರಕಾರಿ ಮಾರ್ಕೆಟ್ ಹೋಗಿದ್ದೀವಿ ಅಲ್ವಾ, ಅವನು ಹೇಗಿರ್ತಾನೆ, ಎಲ್ಲ ಜಮಖಾನೆ ಥರ ಗೋಣಿ ಚೀಲ ಹಾಸ್ಕೊಂಡು ಕೂತಿರ್ತಾರೆ ಹೌದಾ ಆ ಮಾರ್ಕೆಟಲ್ಲಿ? ಅವನು ಬೆಳಿಗ್ಗೆ ಬಂದವ ರಾತ್ರಿವರೆಗೆ ಇರ್ತಾನಲ್ಲ. ತಿಂಡಿ ಹೇಗೆ? ಹೋಟ್ಲಿಗೆ ಹೋಗ್ತಾನ, ಮನೆಯಿಂದ ತರ್ತಾನೆ. ಎಲ್ಲಿಟ್ಕೊತಾನೆ? ಎಲ್ಲರಿ ಇಟ್ಕೊಳ್ತಾನೆ? ಪಲ್ಲೆಕಾಯಿ ಮ್ಯಾಲೆ ಇಟ್ಕೊಳ್ಳಲ್ಲ, ಪಕ್ಕದಲ್ಲಿ ಇಟ್ಕೊಳ್ತಾನೆ ಅನ್ಕೊಂಬೋಣ ನಮ್ಮ ಅನುಸಂಧಾನ. ತೊಡೆ ಮೇಲೆ ಇಟ್ಕೊಂಡ್ರೆ ಪರವಾಗಿಲ್ಲ, ಜಮಖಾನೆ ಮೇಲೆ ಇಟ್ಕೊಂಡು ತಿಂತಾನೆ ಹೌದಾ? ನೀವು ಹೋಗೋ ಟೈಮಿಗೇನೆ ಅವನು ಎಡಗೈಯಿಂದ ಕಾಫಿ ಕುಡಿತಾ ಇರ್ತಾನೆ, ಟೀನೋ ಕುಡಿತಾ ಇರ್ತಾನೆ. ನಿಮಗೆ ಆ ಪಲ್ಲೆಕಾಯಿ ತಗೋಬೇಕೋ ಬೇಡವೋ ಅವನು ಅದೇ ಕೈಯಿಂದ ಮುಟ್ಟೆ ಹಾಕ್ತಾನೆ, ಕೈ ತೊಳಿತಾನ. ನಾಳೆ ಬೆಳಿಗ್ಗೆ ಬರುತ್ತೆ ರಾಯ್ತು, ನಾಳೆ ಬೆಳಿಗ್ಗೆ ನಿಮ್ಮ ಕೈಗೆ ಎಲ್ಲ ಬಂದ್ಬಿಡುತ್ತೆ. ಈಗ ನೋಡಿ, ತರಕಾರಿ ಮಾರ್ಕೆಟ್ ಹೋಗಿದ್ರಿ ಇಷ್ಟು ನೋಡಿ, ನಾವು ನಮ್ಮ ಕಣ್ಣೆದ್ರಿ ಕುಡಿದಂಗಿದ್ರೆ ಸಾಕಪ್ಪ ಅಂತಲ್ವ? ಅವನು ಎಂಜಲ್ ಮಾಡಿರ್ತಾನ ಇಲ್ವಾ ನಿಮ್ಗೆ ಗೊತ್ತೋ ಇಲ್ಲೋ? ಗೊತ್ತಿದ್ದು ತಗೊಂತ ಇದ್ದೀರೋ ಇಲ್ವೋ? ಮತ್ತೆ ಎಂಜಲು ಮಾಡಿದ ತಿಂಡಿ ತೀರ್ಥದಿಂದ ಎಂಜಲಾದ ಯಾವುದನ್ನ ತರಕಾರಿಯನ್ನೇ ತರ್ತಾ ಇದ್ದೀರಿ, ಅದು ಮಡಿ ಬರುತ್ತಾ? ಅದೇ ಏನ್ ಮಾಡುದು, ಇನ್ನು ಅಕ್ಕಿ ಮೂಟಿ ಹೌದಾ, ಅದರ ಮೇಲೆ ಏರ್ತಾನೆ, ಮೂಟಿಗಳ ಮೇಲೆ ಏರ್ತಾನೆ. ಏರೋ ಕಾಲಕ್ಕೆ ಅವನು ಒಂದಕ್ಕೂ ಎರಡಕ್ಕೂ ಹೋಗಿ ಬರ್ತಾನಲ್ಲ, ಅಲ್ಲಿವರೆಗೂ ಹೋಗೋಣ. ಅವನು ಕಾಲು ತೊಳಿತಾನ? ತೊಳಿಯಲ್ಲ, ಹಾಗೇ ಏರ್ತಾನೆ, ಕಾಫಿ ಕುಡ್ದಿರ್ತಾನೆ ಹೌದಾ? ಅದೇ ಎಂಜಲ ಕೈಯಿಂದನೇ ಮೂಟಿ ಸೆಳಿತಾನೆ. ಸೆಳೆಯುತ್ತಾನ ಇಲ್ವಾ? ನಿಮ್ ಕಂಡೆದ್ರೆ ಈಗ ಇಲ್ಲ ಅಂದ್ರೆ ಮುಟ್ಟಿದ್ದಾನೋ ಇಲ್ವೋ, ಅಪವಿತ್ರ ಆಯ್ತೋ ಇಲ್ವೋ? ಅದಕ್ಕಂದ್ರು ಇಂಥ ಆದ್ರೆ ಕ್ರಯಸ್ಥಾನಕ್ಕೆ ದೋಷ ಇಲ್ಲ ಅಂತ ನಾವು ಒಂದು ಖಡ್ಗ ಹಾಕ್ಬಿಟ್ಟು ಕಣ್ಣು ಮುಚ್ಕೊಂಡು ಬಂದು ತಂದ್ಬಿಡ್ತೀವಿ ಓಡಿ. ಅದಕ್ಕಂದ್ರು ಕಣ್ಣು ಮುಚ್ಕೊಂಡು ಯಾಕೆ ತರ್ತೀಯ? ಜಗತ್ತಿನಲ್ಲಿ ಎಂಥ ಅಪವಿತ್ರ ವಸ್ತು ಇದ್ದರೂ ಕೂಡ ವಾಯುದೇವರ ಸ್ಮರಣೆ ಮಾಡಿದರೆ ಪವಿತ್ರ ಆಗಲೇಬೇಕಾಗಿದೆ. ಯಾವ ರೂಪ? ಯಜ್ಞನಾಮಕ ವಾಯುದೇವರ ರೂಪ. ಆ ರೂಪವನ್ನು ಸ್ಮರಣೆ ಮಾಡಿದರೆ ಅದು ಎಂಥದ್ದಾಗಿರಲಿ ಪವಿತ್ರ ಆಗಿಬಿಡುತ್ತೆ. ಮತ್ತೆ ಇದು ಬೇಕೋ ಬೇಡವೋ ನಿಮಗೆ? ಹಾಂ, ಇನ್ನು ಆಕಳನ್ನೇ ಕೊಂದು ತಿಂತಾ ಇರ್ತಾರೆ ಕೆಲವರು ಹೌದಾ? ಗೊತ್ತವ್ರ ಹೆಸರು, ನೀವು ಆಟೋದಲ್ಲಿ ಹೋದರೆ ಅವ್ನು ನಡೆಸ್ಲಿಕ್ಕೆ ಅವನೇ ಬರ್ತಾನೆ. ಹೆಚ್ಚಿಗೆ ಆಟೋಗಳು ನಡೆಸೋದವರೇ, ಗಾಡಿಗಳು ನಡೆಸೋದವರೇ, ಎಲ್ಲಿ ನೋಡಿದ್ರು ಅವರೇ. ಅವರನ್ನೇ ನೋಡಬೇಕು, ಅವರನ್ನೇ ಮುಟ್ಕೋಬೇಕು, ಅವರನ್ನೇ ಇದು ಮಾಡಬೇಕು. ಅವರನ್ನ ಮುಟ್ಟಿದ್ರೆ ಮಹಾಪಾಪ, ನೋಡಿದರೆ ಮಹಾಪಾಪ, ಮಾತಾಡಿದ್ರೆ ಇನ್ನೂ ಪಾಪ. ಮತ್ತೆ ಗತಿ ಇಲ್ಲ. ಬಸ್ಸಲ್ಲಿ ಹೋದರೆ ಅವರೇ ಇರ್ತಾರೆ. ನೀವು ಮೂರು ಸೀಟೋ ಎರಡು ಸೀಟೋ ಅಲ್ಲಿ ಒಂದು ಸೀಟಲ್ಲಿ ನೀವು ಕೂತ್ರೆ ದೇವರು ಪ್ರತ್ಯೇಕ ಅವ್ರನ್ನೇ ಕೊಡಿಸ್ತಾ ತಂದು ಹಪ್ಪ ಅಂತ ವಾಸನೆ ಬರ್ತಾ ಇರುತ್ತೆ. ಒಂದು ವಾರ ಸ್ನಾನ ಮಾಡಿರಲ್ಲ, ಸೆಂಟ್ ಹಾಕ್ಕೊಂಡಿರ್ತಾರೆ, ಹೊಟ್ಟೆಗೆ ಸಂಕಟ ಆಗ್ತಾ ಇರುತ್ತೆ. ಬಂದು ಕೊಡ್ತಾನೆ, ಎರಡೇ ಆಪ್ಷನ್, ಟಿಕೆಟ್ ಹರಿದು ಕಳಗಿರ್ದು ಹೋಗ್ಬೇಕು, ಇಲ್ಲ ಬಾಯಿ ಮುಚ್ಕೊಂಡು ಕೂತಿರ್ಬೇಕು. ಏನು ಮಾಡ್ತೀರಾ ಹೌದಾ? ಇಂಥ ಸ್ಥಿತಿ ಇದ್ರೆ ಅದಕ್ಕಂದ್ರು ಇದೆಲ್ಲದರಿಂದ ಪಾರು ಮಾಡಿ ನಮ್ಮನ್ನು ಅಚ್ಚಳಿಯದ ಶುದ್ಧ ಪ್ರತಿಮೆಯಂತೆ ಇಡೋದು ಈ ಮಂತ್ರ. ಯಜ್ಞನಾಮಕ ವಾಯುದೇವರ ಸ್ಮರಣೆ ಸದಾ ನಮ್ಮನ್ನು ಪವಿತ್ರ ಮಾಡುತ್ತೆ. ಹೌದೋ ಅಲ್ವೋ? ಎಷ್ಟು ಚೆನ್ನಾಗಿದೆ, ಇದು ಮಾಡೋಣವಾ? ಸುಲಭ. ಒಂದು ಪ್ರಕರಣ ಆಯಿತು, ಪ್ರಕರಣ ಆಗಿ 5 ನಿಮಿಷದಲ್ಲಿ ಇನ್ನೊಂದು ಪ್ರಕರಣ ಆಗೋಯ್ತು. ಅಂಥ ಪ್ರಕರಣಗಳು ತುಂಬ ಕೂತಿವೆ. ನಾಳೆ ಚಿಕ್ಕ 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 ಪ್ರಕರಣಗಳು, ನಿಮಗೆ ಕೈಗೆ ಎಟಕುವ ಪ್ರಕರಣಗಳು, ಅವೆಲ್ಲವನ್ನು ಬೇಗ ಮುಗಿಸೋಣ. ಮುಗಿಸಿ ನಿಮ್ಮ ಬಾಯಿಂದ ಎಲ್ಲ ಹೇಳಿಸ್ತೇನೆ. ಹೇಳಿಸಿದ್ರೆ ನಿಮಗೆ ಉಪಕಾರ ಆಗುತ್ತೆ, ಹೌದಲ್ವೋ? ನಿಮಗೂ ಗಟ್ಟಿಯಾಗುತ್ತೆ. ಹಾ, ನಾವು ಮಾಡ್ಬೋದು, ಏನಪ್ಪ ಏನು ಮಾಡಿದ್ರೆ ಏನಾಗುತ್ತೋ ಅಂತ ಹೆದರಿಕೆ ಇಲ್ಲ. ನಾನೇ ಇದ್ದು ನಿಮ್ಮ ಸರಿ ಚಿಂತನೆ ಮಾಡಿಸ್ತೀನಿ. ಮಾಡಿಸಿದ್ರೆ ನಿಮ್ಗೆ ಅಭ್ಯಾಸ ಆಗುತ್ತೆ. ಈ ಥರ 14 ಪ್ರಕರಣ ಬಂದು ಬಿಡ್ತಾ ಮುಗಿದೋಯ್ತು ನಮಗೆ. ಕೈಯಲ್ಲಿ ಒಳ್ಳೆ ಆಯುಧ ವಜ್ರಾಯುಧ ಬಂದಂತೇನೆ. ಭಗವಂತ ಅನುಗ್ರಹ ಮಾಡುತ್ತಾನೆ, ವಿಷ್ಣು ತೀರ್ಥರ ಅನುಗ್ರಹ ಮಾಡುತ್ತಾರೆ. ಅಷ್ಟೇ ಅಲ್ಲ, ಯಾವ ಗುರುಗಳು ಇದ್ರೂ ಈ ಚಿಂತನೆ ಮಾಡುವವರು ಬಂದ ಕೂಡಲೇ ಮಂತ್ರಾಕ್ಷತೆ ಕೊಡ್ತಾರೆ. ತಗೋ, ನೀನು ಮತ್ತೆ ಸುತ್ತಾಕೋದು ಹೇಳೋದು ಕೊಡೋದು ಬೇಕಾಗಿಲ್ಲ, ಚಿಂತನೆ ಮಾಡಿದ್ದೆಲ್ಲ ಗ್ರಂಥ ಸಾಕು, ತಗೋ ಫಲ ಕೊಟ್ಟೆ ಅಂತ ಕೊಡ್ತಾರೆ. ಅಂಥ ಒಂದು ದೊಡ್ಡ ಸಿದ್ಧಿ ಕೊಡುವ ಮಂತ್ರಗಳು ಇವು. ಹೆಂಗಸರು ನಾವು ಮಾಡ್ಬೋದಾ ಅಂತ ಸಂಶಯ. ಅದಕ್ಕಂದ್ರೂ ಇದೇ ವಿಷಯಗಳನ್ನು ಕನ್ನಡದಲ್ಲಿ ಹರಿಕಥಾಮೃತ ಸಾರದಲ್ಲಿ ಸುರಿಮಡಿ ಹಾಗೆ ಕೊಟ್ಟಿದ್ದಾರೆ. ದಾಸರಾಯರು ಸುಳಾದಿಗಳಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಸುಳಾದಿಗಳು ನೋಡೋ ಪೇಷನ್ಸ್ ಇಲ್ಲಾದ್ದರಿಂದ ಇಲ್ಲಿ ಹೇಳ್ತಾ ಇದ್ದೇನೆ. ಮಾಮೂಲಾಗಾದರೆ ಸುಳಾದಿಗಳ ಪ್ರಪಂಚಕ್ಕೆ ನೀವು ಹೊಕ್ಕರೆ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಪರೂಪದ ನಿಧಿ ಅದು. ಇಲ್ಲಿ ಸಂಸ್ಕೃತದಲ್ಲಿ ಕೊಟ್ಟಿದ್ದಾರೆ. ಒಂದೇ ವಿಷಯ ಇವರು ಸಂಸ್ಕೃತ ಬಳಸಿ ಹೇಳಿದ್ರು, ಅವರು ಕನ್ನಡ ಬಳಸಿ ಹೇಳಿದ್ರು. ಯಾಕೆ ಹೇಳಿದೆ? ಇದು ನೀವು ಚಿಂತನೆ ಮಾಡಲಿಕ್ಕೆ ಆಗುತ್ತೆ, ಮಾಡಲೇಬೇಕು. ಆದ್ದರಿಂದ ನೀವು ಚಿಂತನೆ ಮಾಡಿ. ಶ್ರೀಕೃಷ್ಣಾರ್ಪಣ ಮಸ್ತು.